ಬೈತಾರೆ, ಕಾರ್ಡ್ ಫೇಲ್ ಆಗ್ತಿರ್ತಾನೆ, ಇದು ಸಮಸ್ಯೆ. ಎಷ್ಟೋ ಜನ ಹಣವಾರ ಹೀಗಾಗಿರುತ್ತೆ. ಅದು ಪುಸ್ತಕ ನೋಡಿ ಬರೀ ಎಕ್ಸಾಮ್ಸ್ ಕೇಳೋದಲ್ಲ, ಅದರಲ್ಲೂ ಕೂಡ ಕೇಳಿ ಪುಸ್ತಕ ನೋಡ್ಕೊಂಡು ಬರೀಬಹುದು ಕೆಲವನ್ನ. ಅಲ್ಲಿ ಮಾಡಿದಾಗುತ್ತೆ, ಅದು ಹೆಡ್ ಪಾಯಿಂಟ್ ಬಂದ್ಬಿಡುತ್ತೆ ತಕ್ಷಣ. ಅದು ಮಗಳಿಗೆ ಅರ್ಥ ಆಗೋದಿಲ್ಲ, ಮಕ್ಕಳಿಗೆ ಅವನಿಗೆ ಅರ್ಥ ಆಗಿರುತ್ತೆ. ಓಹೋ, ಇನ್ಕ್ರಿಮೆಂಟ್ ಹೆಡ್ ಅಪ್ ಇದನ್ನ ಕಾರಣ ಪ್ರಮೋಷನ್. ಎಷ್ಟೋ ಜನ ಪ್ರಮೋಷನ್ ಕಳ್ಕೊಂಡಿರೋದು ಅದಕ್ಕೋಸ್ಕರ, ಆ ಕಾರಣ ಮಾಡಲಿಲ್ಲದೆ ಹೋಗಿದ್ದಕ್ಕೋಸ್ಕರ ಎಷ್ಟೋ ಜನ ಪ್ರಮೋಷನ್ ಸಿಕ್ಕಿದೇನೆ. ಕೆಲವು ಪ್ರಮೋಷನ್ ಇಲ್ಲ, ಮತ್ತೆ ಎಕ್ಸ್ಟೆನ್ಷನ್ ಕಡಿಮೆ ಆಯ್ತು. ಅನ್ನೋದು ಎರಡೇ ಡಬ್ ಡಬಲ್ ಲಾಸ್. ಅದು ಬರೀ ಒಂದೆಡ್ತಿನ ಲಾಸ್ ಅಲ್ಲ, ಅದು ಜನ್ಮ ಪೂರ್ತಿ ಲಾಸ್, ಕಂಟಿನ್ಯೂಸ್ ಲಾಸ್. ಅದು ಹೀಗಾಗುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಆಮೇಲೆ ಓದಬೇಕು. ಇನ್ನು ಆದಷ್ಟು ಅಂತ ಬಿಡಿ, ನಾ ಹಾಲು ಕಾಯಿಸಿ ಬಿಡ್ತೇನೆ. ಒಂದು ಸ್ಟೇಜಲ್ಲಿ ಹಾಲು ಕಾದು ಬಿಡುತ್ತ ಪೂರ್ತಿಯಾಗಿ, ಸಾಕಷ್ಟು ಕಾದು ಹೋಗ್ಬಿಟ್ಟಿದ್ದೆ. ನಾ ಇನ್ನೂ ಕಾಯಿಸ್ತೇವೆ, ಯಾತಕ್ಕೆ? ಕೆಲವು ಕುಡಿಯೋದ ಕಾಯಿಸೋದೇ ಬೇರೆ, ಹೆತ್ತಾಗ್ಲೇ ಕಾಯಿಸೋದೇ ಬೇರೆ, ಬೆಣ್ಣೆ ಮಾಡ್ರೆ ಕಾಯಿಸೋದೇ ಬೇರೆ. ಬೆಣ್ಣೆ ಮಾಡ್ರೆ ಅಂಗಾಯಷ್ಟು ದಪ್ಪ ಬೆಳಗ್ಗೆ ಕೆನೆ ಕಟ್ಟಬೇಕು, ಆಗಿತ್ತು ಕಾಯಿಸ್ತ. ಚೆನ್ನಾಗಿ ಕಾಯಿಸಿಬಿಟ್ರೆ ಒಳ್ಳೆ ಗಟ್ಟಿಯಾಗಿ ಕೆನೆ ಕಟ್ಟಿದ್ರೆ ಮೊಸರಾದಾಗ ಒಳ್ಳೆ ಬೆಣ್ಣೆ ತೆಗಲಿಕ್ಕೆ ಬರುತ್ತೆ. ಅದೇ ಅವ್ರ ಕಾನ್ಸೆಪ್ಟ್ ಇರೋದೇ ಬೇರೆ. ಬರೀ ಕುಡಿಯೋರ್ಗಾದ್ರೆ ಗಟ್ಟಿಗಾಗಿಬಿಟ್ರೆ ಸಾಕು, ನೀರಾಗಿ ಕೊಟ್ಟರು ಸಾಕು ಅವ್ರಿಗೆ, ಪಾಪ ಕುದಿರ್ಬೇಕಾದ ಕಾರಣ ಕೂಡ ಇಲ್ಲ. ಇವರಿಗೆ ಸ್ವಲ್ಪ ಸೀರಿಯಸ್ ಇದ್ದವರು ಬೇರೆ. ಅದೇ ಹಾಲು ಒಂದು ಹಂತದಲ್ಲಿ ಮತ್ತೆ ಕಾಯಿಸ್ತೀರಿ, ಈಗ ಉಕ್ಕ ಯಾಕೆ ಕಾಯಿಸ್ತೀರಿ ಅಂದ್ರೆ, ಹಾಲು ಉಕ್ಕುತ್ತಲ್ಲ ಅದು ಆನಂದ ಗತಿಶಯ ಅಂತ ಕರೀತಾರೆ. ಆನಂದ ಉನ್ನಾಹ, ಆನಂದ ಉಕ್ಕಬೇಕು. ಅದು ಯಾವಾಗ ಸಾಧ್ಯ? ಇನ್ನೂ ಕಾಯಿಸಿದಾಗ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕರ್ಮಾಚರಣೆ ಮಾಡ್ತಾನಲ್ಲ, ಆ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳುತ್ತೆ. ಇದು ನಮಗೆ ಅರ್ಥವಾದ್ರೆ ಅಪರೋಕ್ಷ ಜ್ಞಾನಿಗಳು ಸಹ ತಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನು ಶ್ರದ್ಧೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದಾಗ, ನಾವು ಏನೇನೂ ಆಗಿಲ್ಲ, ಕರ್ಮ ಬಿಟ್ಟು ಕೂತಿ ಅಯ್ಯ ಫ್ರೀ ಅಂತ ಕೂತಿರ್ತಾನಲ್ಲ, ಎಲ್ಲಿಗೆ ಟು ಗೋ ಟು ದಿ ಹೆಲ್ ಅಷ್ಟೇ. ಇದು ಫ್ರೀ ಏನ್ ತಗೊಂಡು ಏನ್ ಮಾಡ್ಬೇಕಾದ್ರ? ಈ ಫ್ರೀ ನಮ್ ಫ್ರೀ ಅಂದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಆಫೀಸಲ್ಲಿ ಫ್ರೀಯಾಗಿ ಕೊಡೋದು ಬುದ್ಧಿ ಇಲ್ಲ ಅಂತ ಅರ್ಥ ಅವನಿಗೆ. ಸರಿಯಾಗಿ ಮಾಡಿದ್ರೆ ಇಡೀ ದಿವಸ ಕೆಲಸ ಇರುತ್ತೆ, ಆತರ ಕೆಲಸ ಕೊಟ್ಟಿರ್ತಾರೋ. ಮತ್ತು ಭಗವಂತ ನಮ್ಗೆ ಎಷ್ಟು ಆಯುಷ್ಯ ಕೊಟ್ಟಿದ್ದಾನೋ, ಎಷ್ಟು ಶಕ್ತಿ ಕೊಟ್ಟಿದ್ದಾನೋ, ಅಷ್ಟನ್ನು ಸಿಲೆಬಸ್ ಇಟ್ಟಿದ್ದಾನೆ. ಅದು ತಕ್ಕಂತೆ ಬದುಕಲೇಬೇಕಾದ ಹೊಣೆಗಾರಿಕೆ ನಮಗಿದೆ. ಈಗ ಜನಕಾರ್ಯಗಳು ಹಾಗೆ ಮಾಡಿದ್ದಾರೆ ಅರ್ಜುನ, ಇದು ಹೇಗಾದ ಬಿಡ್ತೀವಿ ಈಗ ಅಂತ ಕೇಳಿದೆ. ಇದು ಅದಕ್ಕೆ ಅರ್ಥ. ಇಷ್ಟು ಅರ್ಥ ಇಲ್ಲಾರು ನೋಡಿ, ನೀವು ಪುಸ್ತಕ ಇಟ್ಕೊಂಡಿರ್ತೀರಲ್ಲ, ಒಂದರೊಳ ಅರ್ಥ ಉಂಟಾಗುತ್ತೆ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವದ್ಗೀತೆಯನ್ನು ಸುಮ್ಮನೆ ಓದೋದೇ ಬೇರೆ, ಸುಮ್ಮನೆ ಅರ್ಥ ಬರೆಯೋದೇ ಬೇರೆ, ಅದನ್ನು ಆಳವಾಗಿ ನೋಡೋದೇ ಬೇರೆ. ಆ ರೀತಿಯಾದ ಕೊಡುಗೆಯನ್ನು ಕೊಟ್ಟಿದ್ದು ಶ್ರೀಮದ್ ಆಚಾರ್ಯರ ವೈಶಿಷ್ಟ್ಯ ಎಂಬುದನ್ನು ಗಮನಿಸಿದರೆ, ಆಗ ಗೀತೆ ಎಷ್ಟು ಸುಂಗತವಾದ ಗ್ರಂಥ, ನಮ್ಮ ಬೇಸಿಕ್ ಪ್ರಾಬ್ಲಮ್ ಉತ್ತರ ಸಿಗ್ತದೆ. ಇಂದ ಕರ್ಮಣೈವ ಹಿ ಸಂಶಯ, ಆ ಪದ ಇಲ್ಲಿ ಅರ್ಥ ಇಲ್ಲಿದೆ ಅಂತ ಇಲ್ಲ ಇದೆ. ಅದೇ ಕರ್ಮಣಾ ಏವ ಹಿ ಜನಕಾದಯ ಸಂಸಿದ್ಧಿ ಮಾಸ್ಥಿತ. ಸಂಸಿದ್ಧಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ಸಿದ್ಧಿ ಅಂದ್ರೆ ಮೋಕ್ಷ, ಸಂಸಿದ್ಧಿ ಅಂದ್ರೆ ಆನಂದ ಉನ್ನಾಹ ಸಮೇತವಾದ ಮೋಕ್ಷ, ಸಮ್ಯಕ್ ಸಿದ್ಧಿ. ಇದು ಆ ಪದದಲ್ಲಿ ಬಂದಿರೋ ಅರ್ಥ. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ. ಅರ್ಜುನ ಈ ರೀತಿ ಮಾಡಬೇಕು. ಈಗ ನಮಗೆ ಅರ್ಥ ಮಾಡಿಕೊಂಡ್ರೆ ವಯಸ್ಸಾಗ್ತಾ ಆಗ್ತಾ ಹೋದಂತೆ, ಕಾಲ ಕಡಿತಾ ಕಡಿತಾ ಹೋದಂತೆ, ಕರ್ಮಾಚರಣೆ ಕಡಿಮೆ ಮಾಡಬಾರದು, ಅದು ಹೆಚ್ಚೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ರಿಟೈರ್ ಆಗಿತ್ತ, ದೇರ್ಪೂಜೆ ಮಾಡ್ತಿದ್ದ, ರಿಟೈರ್ ಆಯಿತು, ಇನ್ನೂ ಹೆಚ್ಚು ಮಾಡೋಕ್ಕೆ ಅನುಕೂಲ ಆಯ್ತಲ್ಲ ಈಗ, ಅದು ಟೆನ್ಷನ್ ಇಲ್ವಲ್ಲ. ಆದ್ರೆ ಹಿಂಗಾಗಲ್ಲ, ದೇವ್ರು ಆಫೀಸ್ ಹೋಯ್ತು, ಪೂಜೆನ ಹೋಯ್ತು, ಮಾಡಿ ಟ್ರೈ ಮಾಡಬೇಕಷ್ಟೇ ಇದನ್ನ. ಕೆಲವರಿದ್ರೆ ಯಾರೋ ಒಬ್ರು ದೊಡ್ಡ ಆಚಾರ್ಯರು, ಪಾಪ ಅವ್ರು ಯಾಕೆ ಪ್ರಯೋಜನ ವಿಚಾರ ಮಾಡೋರು, ಒಂದು ಇದ್ದಕ್ಕಿದ್ದಾಗ ಬಂದರು ಒಂದು ದಿವಸ, ಹೇಳಿದರು ಇಲ್ಲ ನಾನು ಪೂಜೆ ಬಿಟ್ಟುಬಿಟ್ಟೆ ಅಂತ ಹೇಳಿದ್ರು. ಇವತ್ತಿಂದ ಪೂಜೆ ಬಿಟ್ಟುಬಿಟ್ಟೆ, ವಯಸ್ಸು ಬಿಟ್ಟುಬಿಟ್ಟೆ, ಎಲ್ಲ ಬಿಟ್ಟುಬಿಟ್ಟೆ ಅಂತ. ಯಾತಕ್ಕೆ ಅನ್ಕೊಂಡಿದ್ದೆ 60 ವರ್ಷ ಮಾಡ್ಬೇಕು ಅನ್ಕೊಂಡಿದ್ದೆ, 60 ವರ್ಷ ಆಯ್ತು ಬಿಟ್ಟುಬಿಟ್ಟೆ ಅಂತ ಹೇಳ್ಬಿಟ್ರೆ. ಯಾವ ಶಾಸ್ತ್ರ ಹೇಳಿದೆ ಪುಣ್ಯಾತ್ಮರಿಗೆ ಅದೇ ಆಶ್ಚರ್ಯ. 60 ವರ್ಷ ಈ ಪುಣ್ಯಕ್ಕೆ ಮಾತು ಎರಡು ಕೇಳ್ಕೊಂಡು ಅದೇ ಶುರು ಮಾಡಬಾರ್ದು. ಮತ್ತೆ ಎಲ್ಲೆಲ್ಲೂ ಹೇಳಿಲ್ಲ, ಯಾರೂ ಹೇಳಿಲ್ಲ ಅದನ್ನು. ತಾನೇ ಮಾಡ್ಕೊಂಡು ಅನ್ಕೊಂಡಿದ್ದೆ ತಾನೇ 60 ವರ್ಷ ಮಾಡಿಬಿಟ್ರೆ ಸಾಕು ಅಂತ, ಆಗೋಯ್ತು ನಾ ಎಲ್ಲ ಬಿಟ್ಬಿಡ್ತೇನೆ ಅಂತ ಹೇಳಿ. ಎಷ್ಟು ತಪ್ಪಿದೆಲ್ಲ. ಪ್ರಾಣೈಹಿ ಕಂಠಗತ ಇರತಿ, ನಮ್ಮ ಜೀವದಲ್ಲಿ ಇದು ಉಸಿರಿದೆ ಅಂದ್ರೆ ಆ ಏನು ಮಾಡಕ್ಕೆ ಸಾಧ್ಯ ಇದೆ ಯೋಚನೆ ಮಾಡ್ಬೇಕು. ಉಸಿರಿಂದ ಏನಾರು ಮಾಡಕ್ಕೆ ಸಾಧ್ಯ ಉಂಟಾ? ಪೆಟ್ರೋಲ್ ಆದವರು ಪೆಟ್ರೋಲ್ ಬಂದು ದೂರ ಇರುತ್ತೆ, ಸ್ವಲ್ಪ ಪೆಟ್ರೋಲ್ ಕಷ್ಟಪಟ್ಟು ಹೇಗಾರ ಬಂದು ಕೂಡ ಟ್ರೈ ಮಾಡ್ತಿರ್ತಾರೆ. ಪಾಪ ಇನ್ನೂ ಕೂಡ ನಿಂತ್ಕೊಂಡು ಬಿಟ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಇನ್ನು ಮುಂದೆ ಹೋಗಲೇ ಅದು ಎಲ್ಲರೂ ಫಾರೆಸ್ಟ್ಗಳ ಏರಿಯಾದಲ್ಲಿ ಆಗಿಬಿಟ್ರೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಆದಷ್ಟು ಬೇಗ ಔಟ್ ಆಫ್ ದಿ ಫಾರೆಸ್ಟ್ ಹೋಗ್ಬಿಡ್ಬೇಕು, ಹೊರಗೆ ಹೋಗಬೇಕು. ಇವತ್ತು ನಾವು ಫಾರೆಸ್ಟ್ ಅಲ್ಲೇ ಇರೋದು. ಸಂಸಾರವನ್ನು ಕಾಂತಾರ ಅಂತ ಕರೆದಿದ್ದ, ಸಂಸಾರವನ್ನು ಗೊಂಡಾರಣ್ಯ ಅಂತ ಕರೆದಿದ್ದ. ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೂರ ಹೋಗ್ಬಿಡ್ಬೇಕು. ನಾವು ಹೋಗಬೇಕಾದ್ರೆ ಕರ್ಮಾಚರಣೆಯನ್ನು ಮಾಡಲೇಬೇಕು. ಯಾವುದೋ ಕರ್ಮಾಚರಣೆ ಆಗಬಾರದು, ಸ್ವಕರ್ತವ್ಯದ ಆಚರಣೆ ಆಗಬೇಕು. ಇದು ಇಷ್ಟು ಭಾಗ ಹೇಳಿ ಇದರ ಇನ್ನೊಂದು ಪ್ರಯೋಜನ ಇದೆ ಅಂತ ಭಗವಂತ ಹೇಳ್ತಾರೆ. ಇನ್ನೊಂದು ಪ್ರಯೋಜನ ಇದೆ. ನಮಗೆ ಜ್ಞಾನ ಬಂದಾಗಿದೆ ಅಂತ ತಿಳ್ಕೊಂಡಿದ್ದೀರ, ಸರಿನೇ. ಇನ್ನೊಂದು ಪ್ರಯೋಜನ ಇದೆ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇದು ಕರ್ಮಾಚರಣೆಯ ಹಿಂದಿನ ಮತ್ತೊಂದು ಅಪೂರ್ವವಾದ ದೃಷ್ಟಿಕೋನ. ಲೋಕ ಸಂಗ್ರಹವನ್ನು ಮಾಡಬೇಕಲ್ಲ, ಅದಕ್ಕೋಸ್ಕರ ಕೂಡ ಕರ್ಮಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಲೋಕ ಸಂಗ್ರಹ ಅಂದ್ರೆ ಏನು? ಲೋಕ ಸಂಗ್ರಹ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಲೋಕಾಹ ಸಂಗ್ರಹ್ಯಂತೆ ಅನೇನಾಯಿತು ಲೋಕ ಸಂಗ್ರಹ. ಲೋಕಗಳು ಅಂದ್ರೆ ಜನಗಳು ಅಂತ. ಜನಗಳಿಗೆ ತಾವು ಹೇಗೆ ಬದುಕಬೇಕು ಅಂತ ಗೊತ್ತಾಗಲಿಕ್ಕೋಸ್ಕರ ನಾವು ಕರ್ಮಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಲೋಕ ಸಂಗ್ರಹ ಅಂದ್ರೆ ಹಾಗೆ ತಿಳಿದೇ ಇದ್ದ ಜನಗಳಿಗೆ ಕರ್ಮಾಚರಣೆಯ ಮಹತ್ವವನ್ನು ತಿಳಿಸಿಕೊಡೋ ದೃಷ್ಟಿಯಿಂದಾದ್ರೂ ನಾವು ಕರ್ಮಾಚರಣೆ ಮಾಡಲೇಬೇಕು. ಇದನ್ನು ಲೋಕ ಸಂಗ್ರಹ ಅಂತ ಕರೋದು. ಜ್ಞಾನಿಗಳೆಲ್ಲ ಕರ್ಮಾಚರಣೆ ಮಾಡೋದು ಅದಕ್ಕೆ, ಅವರಿಗೆ ಗೊತ್ತಿದೆ. ಎಷ್ಟೋ ಸರ್ತಿ ಅವರಿಗೆ ಹೆಚ್ಚು ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಇರಬಹುದು. ಆ ಕಾಲದಲ್ಲಿ ಸಂಧಾನೆ ಮಾಡೋ ಕಾಲ, ಅವ್ರು ಎಂಥವ್ರು ಅಂತ ಕೇಳಿದರೆ ಆ ಸಮಯದೊಳಗೆ ಸಂಧ್ಯಾವಂದನೆಯನ್ನ ಧ್ಯಾನ ಮಾಡ್ತಾನೆ ಮಾಡೋ ಸಾಮರ್ಥ್ಯ ಕೂಡ ಅವರಿಗಿಂಟು. ಆದರೂ ಏನ್ ಮಾಡ್ತಾರೆ ಗೊತ್ತಾ, ಇಳಿದವರು ಮಾಡಾಗೇನೆ ಮಾಡ್ತಾರೆ. ಯಥಾ ಪ್ರಕಾರ ಸಹಾಯಕ ಆದ್ಕೊಂಡು ಅದೇ ಮಡಿಯಲ್ಲಿ ಯೋಚನೆ ಮಾಡಿ ಸರಿಯಾಗಿ ಕೂತ್ಕೊಂಡು ಎಲ್ಲ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ನಾವು ಮಾಡೋದ್ರಿಂದ ದೇವ್ರು ಪ್ರೀತನಾಗ್ತಾನಲ್ಲ, ನಾವು ಮಾಡೋದನ್ನು ನೋಡ್ಬಿಟ್ಟು ಚಿಕ್ಕವ್ರು ಏನ್ ಮಾಡ್ತಾರೆ, ಓಹೋ ನಾವು ಹೀಗೆ ಮಾಡಲೇಬೇಕು, ಇಷ್ಟು ದೊಡ್ಡವ್ರು ಹೀಗೆ ಮಾಡ್ತಾರೆ ಅಂದಮೇಲೆ ನಾವು ಮಾಡಲೇಬೇಕು ಅಂತ ಭಾವನೆ ಬಂದು ಅವರು ಮಾಡಲಿಕ್ಕೆ ಶುರುವಾಗಿಬಿಟ್ರೆ ಎಷ್ಟು ಪ್ರಯೋಜನ ಇದೆ ಗೊತ್ತೇನು. ಅದಕ್ಕೋಸ್ಕರ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಎಷ್ಟೋ ಜನ ಹೇಳೋದು ದೊಡ್ಡವರೇ ಮಾಡ್ತಾರೆ ಅಭಿಪ್ರಾಯ ಆಗುತ್ತೆ ಅಂತ ಹೇಳ್ತಾರೆ. ದೊಡ್ಡವರೇ ಮಾಡ್ತಾರೆ ಈ ಭಾವನೆ ಲೋಕ ಸಂಗ್ರಹ ಅಂತ ಕರೆದಿ. ಅದಕ್ಕೆ ಅರ್ಜುನ, ನಿನ್ನಂಥ ಮಹಾನುಭಾವ ಈ ಸಮಯದಲ್ಲಿ ಯುದ್ಧವನ್ನು ಮಾಡಿ ತೋರಿಸಿಬಿಟ್ರೆ ಜನ ಏನ್ ತಿಳ್ಕೊತಾರೆ ಗೊತ್ತಾಗ, ಓಹೋ ದುಷ್ಟರ ಸಂಹಾರ ರೂಪವಾದ ಯಜ್ಞವನ್ನ ಯುದ್ಧವನ್ನ ಯಜ್ಞ ರೂಪವಾಗಿ ಎಂಥ ಕಾಲದಲ್ಲೂ ಮಾಡಲೇಬೇಕು, ಅರ್ಜುನನಂಥವನು ಮಾಡಿದ್ದೇ ಇದಕ್ಕೆ ಸಾಕ್ಷಿ ಅಂತ ಅನ್ಕೊಂಡು ಯುದ್ಧ ಮಾಡಿ ಶುರು ಮಾಡ್ತಾರೆ. ದೊಡ್ಡ ಧರ್ಮಯುದ್ಧವನ್ನು ಮಾಡ್ತಾರೆ. ನೀನು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಅರ್ಜುನ ದೊಡ್ಡ ಜ್ಞಾನಿ, ಆ ಯುದ್ಧ ಬಿಟ್ಟ ನಾವು ಜ್ಞಾನಿಗಳಾಗಿದ್ದೇ ಬಿಟ್ಟೆವು, ಯುದ್ಧ ಮಾತ್ರ ಬಿಡೋಣ ಕೊನೆ ಪಕ್ಷ ಅಂತ ಅಷ್ಟು ಬಿಟ್ಟು ಬಿಡ್ತಾರೆ. ಕೊನೆ ಆ ತಪ್ಪನ್ನು ಮಾಡಬಾರ್ದು, ಲೋಕ ಸಂಗ್ರಹ ಮಾಡಲೇಬೇಕು. ಎಷ್ಟೋ ಜನ ಮನೆ ತುಂಬ ಆಯಾಸ ಆಗಿರುತ್ತೆ, ಕೆಲವರಿಗೆ ಮನೆಯ ಯಜಮಾನರಿಗೆ ಎಲ್ಲ ಊರಿಗೆ ಹೋಗಿ ಬಂದಿರ್ತಾರೆ, ಪಾಪ ಬೆಳಿಗ್ಗೆ 5-5.5 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಷಣ ಅನಿಸುತ್ತೆ ಹೇಳೋದು ಬೇಡ, ತುಂಬ ಸುಸ್ತಾಗಿದೆ, ಲೇಟಾಗಿ ಹೇಳೋಣ ಅನಿಸುತ್ತೆ. ಅಷ್ಟೇ ಜ್ಞಾಪಕ ಮಾಡ್ಕೋಬೇಕು, ನಾನು ಲೇಟಾಗಿದ್ದರೆ ನಮ್ಮ ಮಕ್ಕಳೆಲ್ಲ ಲೇಟಾಗಿಡ್ತಾರೆ ಆಮೇಲೆ, ಆಮೇಲೆ ನಾನು ಸಂಜೆ ಅಂತ ಅವರು ತಳ ಶುರು ಮಾಡ್ತಾರೆ. ಅಯ್ಯ ಮಾಡಬಾರ್ದಂತ ನೀರಾಕ್ ಮಾಡಿದ್ರೆ ಡೈರೆಕ್ಟ್ ಕೇಳೇ ಬಿಡ್ತಾರೆ, ಬಿಡೋದಿಲ್ಲ. ಆದರೆ ಸುಮ್ಮನೆ ಕೊಡ್ಬೋದು, ನಾವು ತಪ್ಪು ಯಾವನ ತಪ್ಪು ಮಾಡಿಬಿಡ್ತೇವೋ ಇನ್ನೊಬ್ರು ಹೇಳೋ ರೈಟ್ ಬರೋದಿಲ್ಲ ನಮಗಾಗ, ಅಷ್ಟು ನೀರಾಕ್ ಮಾಡಿದ್ದಕ್ಕೆ ಸುಮ್ಮನೆ ಕೊಡ್ಬೇಕಾಗುತ್ತೆ, ಬುದ್ಧಿ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ. ಆಗ ಕೊನೆಗೆ ಒಂದು ದಿವಸ ಬಿಡ್ತಾನೆ, 2 ದಿವಸ ಬಿಡ್ತಾನೆ, 3 ದಿವಸ ಬಿಡ್ತಾನೆ, ಪ್ರಾಕ್ಟೀಸ್ ಪಡ್ಕೊತಾನೆ, ಅದನ್ನು ಮಾಡು ಅಂದ್ರೆ ಮಾಡೋದು. ಅದಕ್ಕೆ ಎಷ್ಟು ಆಯಾಸವಾಗಿದ್ದರೂ ಕೂಡ ಅಲ್ಲ ಏನು ಇಷ್ಟು ಬೇರೆ ಮಾಡ್ಬೋದಾಗಿತ್ತಲ್ಲ, ಇದೇಪ್ಪ ಬಂದ ಮೇಲೆ ಮಕ್ಕಳೆಲ್ಲ ಇದ್ದಾರೆ, ಚಿಕ್ಕವರಿದ್ದಾರೆ, ನಾನು ನೋಡಿ ಅವರೇನಾಗ್ತಾರೆ ಗೊತ್ತಾ ಈ ಮಧ್ಯೆ, ಹಾಗೆ ಮಾಡಬೇಕಾದ್ರೆ. ಇವತ್ತು ಸ್ನಾನ ಸಂಧ್ಯಾವನ್ನ ಇಷ್ಟು ಹೇಳ್ತಾರಲ್ಲ, ಎಷ್ಟೋ ದೊಡ್ಡವರು ಏನು ಮಾಡ್ತಾರೆ ಗೊತ್ತೇನು, ಮನೆಯೊಳಗೆ ಬೀಡಿ ಸಿಗರೇಟ್ ಹಚ್ಚಿಬಿಡ್ತಾರೆ ರೆಡಿ ಅಂತ ಹೇಳಿಬಿಟ್ಟು. ಇನ್ನು ಮಕ್ಕಳಿಗೆಲ್ಲ ರೇಟ್ ಏನು ಬರುತ್ತೆ ಅವ್ರಿಗೀಗ, ಮಕ್ಕಳಿಗೆ ಅವರು ಸಚ್ಚೇ ಬಿಡ್ತಾರೆ, ಬಿಡೋದಿಲ್ಲ, ಏ ಮಾಡಬೇಡ ನೀನು ಯಾಕೆ ಮಾಡ್ತೀವಿ ಅಂತ ಕೇಳಿ ಏನು ಮಾಡ್ತೀವಿ, ಆಗ ಸುಮ್ಮನೆ ಇರಬೇಕಾಗ. ಅದು ಆ ಮಟ್ಟಿಗಾರ ಯೋಚನೆ ಮಾಡಬೇಕಲ್ಲ, ಕೊನೆ ಪಕ್ಷ ನಿನಗೇನೋ ಚಟ ಇದೆ, ಹಾಳಾಗಿ ಹೋಗ್ತೀಯ ಬಿಡು, ಆದರೆ ನಿನ್ನಿಂದ ಮಕ್ಕಳು ಹಾಳಾಗ್ತಾರಲ್ಲ, ಸಮಾಜ ಹಾಳಾಗುತ್ತಲ್ಲ, ಈ ಮಟ್ಟ ವಿಚಾರ ಮಾಡಿದ್ರು ಕೂಡ ಎಷ್ಟು ಜನ ತಿದ್ಕೋಬಹುದು ಗೊತ್ತಾ. ತಾವು ಮಾಡಬಹುದಾದ ತಪ್ಪುಗಳು ಅಂತ ಗೊತ್ತಿದ್ದ ಮೇಲೆ ಬಿಡ್ಲಕ್ಕೆ ಆಗದೆ ಹೋದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟಾದರೂ ಕೂಡ ಕನಿಷ್ಠ ಪಕ್ಷ ಉಳಿದವರು ಹಾಳಾಗಬಾರ್ದು, ತಮ್ಮ ಜನಗಳು ಹಾಳಾಗಬಾರ್ದು. ಅದಕ್ಕೋಸ್ಕರ ಧರ್ಮಾಚರಣೆ ಮಾಡಬೇಕಲ್ಲ, ಅದನ್ನು ಲೋಕ ಸಂಗ್ರಹ ಅಂತ ಕರೀತಾರೆ. ಮುಂದಿನ ಮೇಲೆ ಅನಾಲಿಸಿಸ್ ಅದೆಲ್ಲ ಲೋಕ ಸಂಗ್ರಹ ಹೇಗಾಗುತ್ತೆ ಅಂದ್ರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಎಂತ ಸುಭಾಷಿತ ಇದು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ, ಶ್ರೇಷ್ಠ ಯದ್ಯತ್ ಆಚರತಿ, ಶ್ರೇಷ್ಠನಾದ ಮನುಷ್ಯ ಗಣ್ಯನಾದ ವ್ಯಕ್ತಿ ಹೇಗೆ ಹೇಗೆ ನಡ್ಕೊಳ್ತಾನೋ ತತ್ತದೇವ ಇತರೋ ಜನ, ಇರು ಜನರು ಹಾಗೆ ನಡ್ಕೊಳ್ತಾರಂತೆ. ದೊಡ್ಡವರು ಮಾಡಿದ್ದು ಆದರ್ಶ, ಪಾಪ ದೊಡ್ಡವರು ಹಾಗೆ ಮಾಡ್ತಾರೆ ಈ ಮಾತು ಹೇಳಿಬಿಡ್ತಾನೆ ತಕ್ಷಣ. ಮುಂದೆ ಸಯತ್ ಪ್ರಮಾಣ ಕುರಿತು ಲೋಕಸ್ತದನೋ ವರ್ತತೆ, ಅವನು ಯಾವುದನ್ನು ಆಧಾರ ಅಂತ ಭಾವಿಸ್ತಾನೋ ಇವರು ಅದನ್ನೇ ಆಧಾರ ಅಂತ ಭಾವಿಸ್ತಾರೆ. ಅವನ ನಡವಳಿಕೆ ಇವರಿಗೆ ಆಧಾರ, ಅವನ ನಂಬಿದ್ದು ಇವರಿಗೆ ಆಧಾರ. ಅಂದರೆ ಈ ರೀತಿ ದೊಡ್ಡವರನ್ನ ಸಣ್ಣವರು ಅನುಸರಿಸ್ತಾರೆ, ತೀರ ನ್ಯಾಚುರಲ್ಲದು. ಸಣ್ಣ ಮಕ್ಕಳು ಯಾವಾಗಲೂ ಕಲಿಬೇಕಾದ್ರೆ ಮೊದಲು ನೋಡ್ತಲಕ್ಕೆ ಯಾರಿಗೆ ಪುಸ್ತಕವನ್ನು ಕೊಡೋದಿಲ್ಲ, ಅವರು ನೋಡಿ ನೋಡಿನೇ ಕಲಿಯೋದು. ಮಕ್ಕಳ ಮೊದಲ ಕಲಿಕೆಯೆಲ್ಲ ನೋಡೋದ್ರಿಂದನೇ ಆಗೋದು. ಅಂತ ಹೊತ್ತಲ್ಲ ತಪ್ಪ ನೋಡಿದರೆ ಎಷ್ಟು ಅಪಾಯ ಆಗುತ್ತೆ ಯೋಚನೆ ಮಾಡಿ. ಈ ಶ್ಲೋಕವನ್ನು ಗಮನಿಸಿದಾಗ ಇಡೀ ದೊಡ್ಡ ವಯಸ್ಸಾದವರ ಅಥವಾ ಗಣ್ಯರಾದವರ ಜನಗಳು ಏನೇನಿದ್ದಾರೆ ಅವರೆಲ್ಲರನ್ನು ಕೂಡ ಭಗವಂತ ಎಷ್ಟು ತಿದ್ದುತ್ತಾ ಇದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕ ತದರು ವರ್ತತೆ. ಲೋಕ ಅಂದರೆ ಬರೀ ಲೋಕಗಳನ್ನು ಜನಗಳು ಅಂತ ಅದಕ್ಕೆ ಅರ್ಥ. ಜನಗಳು ಅದನ್ನೆಲ್ಲ ಹಾಗೆಯೇ ಫಾಲೋ ಮಾಡಿಬಿಡ್ತಾರೆ. ಒಂದು ಮಾತಿದೆಯಲ್ಲ, ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ. ದೊಡ್ಡವರು ಏನು ಮಾಡಿದ್ರೆ ಹಾಗೆ ಮಾಡೋದು, ಇಷ್ಟರ ಮಟ್ಟಿಗೆ ಒಳ್ಳೇದು ಮಾಡಿದ್ರೆ ಹಾಗೆ ಮಾಡ್ತಾರಂತೆ, ಕೆಟ್ಟದ್ದು ಮಾಡಿದ್ರೆ ಹಾಗೆ ಮಾಡ್ತಾರಂತೆ. ಜನರ ವಿಚಿತ್ರ ಪದ್ಧತಿ. ಎಷ್ಟೊತ್ತು ಕೇಳಿರ್ತೇವೆ, ಮೊನ್ನೆ ಹೇಳಿದ್ರೆ ತಾಮ್ರತಂಬಿ ಕತೆ ಹೇಳಿದ್ನಲ್ಲ, ಆಗುಂಪಿಂದೆ ಇನ್ನೊಂದು ಕಡೆ ಏನಾಗಿತ್ತಂತೆ, ಮನೆ ಸಾಧನ ಪಕ್ಷ ಮಾಡೋ ಅಭ್ಯಾಸ ಹಿಂದಿನ ಕಾಲಕ್ಕಿತ್ತಲ್ಲ, ಬೇಕಾಗ್ತಾನೆ ಪಾಪ. ಇವತ್ತೆಲ್ಲ ಕೆಲವರು ಮಾಡ್ತಾರೆ, ಮಾಡಲೇಬೇಕು ಅಂತ ಗೊತ್ತಿದ್ದವರು ಮಾಡ್ತಾರೆ. ಅವ್ರೇನು ಮಾಡ್ತಿದ್ರು ಪಾಪ, ಸಾಧನ ಪಕ್ಷ ತಪ್ಪದೇ ಮಾಡ್ತಿದ್ದ ಅಭ್ಯಾಸ ಇಟ್ಕೊಂಡಿದ್ರು. ಆಮೇಲೆ ಒಂದು ಬೆಕ್ಕಿತ್ತು ಪಾಪ, ಸರಿಯಾಗಿ ಕೂರೋತಿ ಸರಿಯಾಗಿ ಇರೋ ಬಂದು ಅಡ್ಡಾಡಿ ಓಡಾಡ್ತಿತ್ತು. ಇವ್ರಿಗೆ ಬೇಜಾರಾಗ್ತಿತ್ತು, ಬರೀ ಅಂತ ಡಿಸ್ಟರ್ಬ್ ಮಾಡುತ್ತಿದ್ದು, ಮತ್ತೆ ಮತ್ತೆ ಮೇಲಿಗೆ ಬೇರೆ ಮಾಡಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕಟ್ಟಿ ಹಾಕ್ಬಿಡ್ತಿದ್ರು, ಹಿಡಿದುಬಿಟ್ಟು ಕಟ್ಟಿ ಹಾಕ್ಬಿಡ್ತಿದ್ರು. ಸಾಧ ಮಾಡ್ತಾ ಇದ್ರು, ಎಷ್ಟೋ ದಿವಸ ಹಾಗಾಗಿಬಿಡುತ್ತೆ. ಮಕ್ಕಳೆಲ್ಲ ನೋಡಿದಿರೋದು ಚೆನ್ನಾಗ, ಈ ಮಕ್ಕಳು ಬರೀ ಅಬ್ಸರ್ವೇಷನ್ ಕೆಪಾಸಿಟಿ ಮಕ್ಕಳು ಭಾರಿ ಜಾಸ್ತಿ, ಅವರ ಕಿವಿಕೊಂಡು ಭಾರಿ ಸೂಕ್ಷ್ಮ, ಪುಸ್ತಕ ಮುಚ್ಚಿರೋದಿಲ್ಲ, ತೊಟ್ಲ ತೊಟ್ಲಲ್ಲಿ ಮನೆ ಸಾಡ್ತಾ ಇರ್ತಾರೆ ತಾಯಿ. ಎಷ್ಟೋ ಸತ್ತು ಮಕ್ಕಳು ಎಷ್ಟು ಕಿಲಾಡಿ ಇರ್ತಾರೆ ಅಂತ ಕೇಳಿದರೆ ನಿಜ ಮೇಲೆ ಹಾಡ್ಕೋತಾ ಇರ್ತಾರೆ, ಕಡೆ ಎಲ್ಲ ಹಾಡು ಒಪ್ಪಿಸ್ಬಿಡ್ತಾರೆ. ಅವ್ರು ಎಷ್ಟು ಸ್ಟ್ರಾಂಗ್ ಇರತ್ತೆ ಮೆಮರಿ ಅಂತ ಕೇಳಿದರೆ ಪುಟಗಟ್ಟಲೆ ಇರೋ ಹಾಡನ್ನು ಹಾಗೆ ಹೇಳ್ತಾರೆ ಸರಾಸರಿ, ಅಷ್ಟು ಹೇಳ್ತಾರೆ. ಸ್ವಲ್ಪ ಬಿಟ್ಟು ಲಕ್ಷ ನಂತರಗಳು ಹೋಗ್ಬಿಡುತ್ತೆ, ಅಷ್ಟು ಶಾರ್ಪ್ ಇರೋ ಮೆಮರಿ ಕಾಲ ಅದು. ಬಹಳ ವಿಚಿತ್ರವಾದ ಕಾಲ, ನೋಡೋದನ್ನು ಹಾಗೇನೆ ಕೇಳೋದ ಹಾಗೆ ನೋಡೋದ ಹಾಗೆ ಚೆನ್ನಾಗಿ ನೋಡ್ತಾ ಇದ್ದರು. ದೊಡ್ಡವರಾಗಿಬಿಟ್ರು, ಅವ್ರ ಅಪ್ಪ ಅಮ್ಮನೇ ಹೋಗ್ಬಿಟ್ರು. ಕೊನೆಗೆ ಅವ್ರು ಸಾಧ್ಯ ಮಾಡೋ ಪ್ರಸಂಗ ಬಂತು. ಇವ್ರು ಸಿರುವ ಸಾಧ್ಯ ಶುರು ಮಾಡಿದ್ರು ಪಾಪ. ಎಷ್ಟೊತ್ತಾರು ಬಂದ್ರೆ ಅಂದ್ರೆ ಊಟನೇ ಹಾಕ್ತಾ ಇಲ್ಲ, ಸಾಧ್ಯ ಮುಂದುವರಿಬಂದ್ರೆ ಊಟಕ್ಕೆ ಹಾಕ್ತಾ ಇಲ್ಲ. ಅವ್ರು ಏನ್ ಎಲ್ಲ ಆಯ್ತಲ್ಲ ಮಾಡಿಯಪ್ಪ ಊಟಕ್ಕೆ ಮಾಡ್ಕೊಂಡು ಹೋಗ್ತೇನೆ ಅಂತ ಕೇಳಿ ಸ್ವಲ್ಪಿರಿ 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 ಅಂತ ಇದ್ದಾರೆ. ಏನೇನಂತ ಕೇಳ್ತಾ ಇದ್ದಾರೆ. ಬೆಕ್ಕೆ ಸಿಗುವಲ್ಲಿ ಕಟ್ಟಬೇಕು ಅಂದ್ರೆ ಬೆಕ್ಕು ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ ಬೆಕ್ಕು. ಆ ಬೆಕ್ಕು ಸಿಕ್ಕ ಕಟ್ಟಿದ್ದಾನೆ ಸಾಧ್ಯ ಮುಂದುವರಿಸ್ಬೇಕು ಅವ್ರು ಪಾಪ. ಯಾಕೆಂದ್ರೆ ಅಪ್ಪ ಕಟ್ಟಿ ದೊಡ್ಬಿಟ್ಟಿದಾರಲ್ಲ, ಅದು ಅಪ್ಪ ಯಾತಕ್ಕೆ ಕಟ್ಟಿದ ಗೊತ್ತಿಲ್ಲ ಅವ್ರಿಗೆ. ಬೆಕ್ಕು ಕಟ್ಟಬೇಕು ಅಷ್ಟು ತಿಳ್ಕೊಂಡಿರೋದು ನನಗೆ ಸರಿ. ಬೆಕ್ಕು ಕಟ್ಟಿ ಬಿಡ್ತ ಪ್ರಾಣಾರ್ಥ ತೆಗಿತು ನಾರಾಯಣನು ಬೆಕ್ಕು ಕಟ್ಟಬೇಕಾಗಿಲ್ಲ ಅಂತ ಹೇಳಿ ಈಗ ಬಿಡಿ ನಮ್ಮಅಪ್ಪ ಸುಳ್ಳು ಮಾಡ್ತಿದ್ದ ಹಾಗಿದ್ರೆ ನಮ್ಮಪ್ಪ ದಡ್ಡನ ಹಿರಿಯ ಊಟ ಕೊಡ್ತೀರ ಹಾಗಿದ್ರೆ ಬಂದಾಚಾರ ಯಾರಿಗೂ ಕೇಳೋದಿಲ್ಲ. ನಮ್ಮಪ್ಪ ಮಾಡಿದ ನಾನೇ ಕಣ್ಣಾರೆ ನೋಡಿದ್ದಾರೆ, ಅವನಪ್ಪ ಮಾಡಿದ್ರೆ ನಮ್ಮ ಅವ್ರ ದೋಷನ ತಾತನ ಮಾಡಿರ್ಬೇಕು ಹಾಗೆ. ಇನ್ನೂ ಗೆಸ್ಟ್ ವರ್ಕ್ ಜಾಸ್ತಿ ಅವರು, ನಾನು ಮಗ ಬಿಟ್ಟರೆ ಸಂಪ್ರದಾಯ ಬಿಡೋದಿಲ್ಲ. ಅದು ಹೇಳೋ ಮಾತುಗಳು ನೋಡಬೇಕು ಒಂದಕ್ಕೊಂದು ಕೇಳಿಬಿಟ್ಟು. ಇಂಥದ್ದು ಎಷ್ಟೋ ಜನ ಮನೆ ನಡೆಯುತ್ತೆ. ಎಷ್ಟೋ ಜನ ಸಂಪ್ರದಾಯ ಸಂಪ್ರದಾಯ ಅಂತ ಹೇಳ್ತಾರಲ್ಲ, ನೂರಕ್ಕೆ ತಮಾಷೆ ಕಾಣುತ್ತೆ ನಮಗೆ. 190 ಸಂಪ್ರದಾಯ ಇಷ್ಟು ರಾಂಗ್ ಸಂಪ್ರದಾಯಗಳವೆಲ್ಲ ಕೂಡ, ಸರಿಯಾದ ಸಂಪ್ರದಾಯಗಳಲ್ಲ. ಸರಿಯಾದ ಸಂಪ್ರದಾಯ ಇದ್ರೆ ಮಾತ್ರ ತುಂಬಾ ಗ್ರಾಹ್ಯ ಅದು ಬಂದು. ಈ ಸಂಪ್ರದಾಯ ಯಾರೋ ತಪ್ಪು ತಪ್ಪು ಮಾಡಿ ಬಂದ ಸಂಪ್ರದಾಯ ಹೇಗಾಗುತ್ತೆ ಯೋಚನೆ ಮಾಡಿ. ತುಂಬಾ ತಪ್ಪದು ಈ ನಿಜವಾದ ಅರ್ಥದಲ್ಲಿ. ಇದಾದ ಅನಾಹುತ ಎಲ್ಲಿಂದ? ಇದು ಮಕ್ಕಳು ನೋಡಿ ನೋಡಿ ಕಲ್ತಿತ್ತು. ತಂದೆ ಅವರು ಬೆಕ್ಕು ಕಟ್ಟಿದ ತಪ್ಪಲ್ಲ, ಮಕ್ಕಳಿಗೆ ಹೇಳಬೇಕಾಗಿತ್ತು. ಮಗನೇ ಡಿಸ್ಟರ್ಬ್ ಆಗದೆ ಕಟ್ಟಿದ್ದೇನೆ, ಮತ್ತೆ ನೀನು ಅಭ್ಯಾಸ ಮಾಡಿ ಅವಳು ಹೇಳ್ಬಿಟ್ಟು ತಂತೆ ಇರ್ತಿದ್ದಿಲ್ಲ. ಅದು ಹೇಳಿದ ಹೋಗುತ್ತೆ ಅದು ಅನಾಹುತ ಇದು. ಆದ್ರಿಂದ ದೊಡ್ಡವರು ಮಕ್ಕಳನ್ನು ಸದಾ ಗಮನಿಸ್ತಾ ಇರಬೇಕು. ಚಿಕ್ಕ ದೊಡ್ಡವರು ಚಿಕ್ಕವರು ಗಮನಿಸೋದಕ್ಕಿಂತ ಜಾಸ್ತಿ ಚಿಕ್ಕವರು ದೊಡ್ಡವರು ಗಮನಿಸ್ತಾರಂತೆ. ಇದು ಭಾರಿ ಆಶ್ಚರ್ಯ. ದೇ ಆರ್ ಬೀಯಿಂಗ್ ಕಂಟಿನ್ಯೂಸ್ಲಿ ವಾಚ್ಡ್ ಚಿಕ್ಕವರಿಂದ. ಅವ್ರು ಮಾಡಿದ ಕೇಳೋದಿಲ್ಲ ಪ್ರಶ್ನೆಗಳನ್ನು, ಅವರು ತೀರ್ಮಾನ ಮಾಡ್ಕೊಂಡು ಬಿಡ್ತಾರೆ. ಅದು ದುಷ್ಪರಿಣಾಮ ಹೀಗಾಗುತ್ತೆ. ಅರ್ಜುನ ಯಜ್ಞರಾಜರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಆದರೆ ದೊಡ್ಡವರಾದರೆ ಕೆಲಸ ಮಾಡಲೇಬೇಕು. ನಾನು ಭಾರಿ ದೊಡ್ಡವನು ತಿಳ್ಕೊಳ್ಳೋದಾದ್ರೆ ಮೊದಲು ಕರ್ಮವನ್ನು ಮಾಡಿ ತೋರಿಸು ಅಂತ ಹೇಳಿದ್ದಾರೆ. ಕೃಷ್ಣ ನಾನು ಭಾರಿ ದೊಡ್ಡವನು ಗೊತ್ತಾ, ನನ್ನಂಥವ್ರು ಮಾಡಬೇಕು. ದೊಡ್ಡವರಲ್ಲಿ ಕೆಲವು ಗಲಾಟೆ, ನಾನು ದೊಡ್ಡವನು ತೊಬ್ಬ, ನಿನಗೆ ದೊಡ್ಡವನು ತೊಬ್ಬ, ನಾನು ಭಾರಿ ದೊಡ್ಡವನು ಅಂತ ಕೆಲವರು. ಕೃಷ್ಣ ಎಕ್ಸಾಂಪಲ್ ಕೊಡಲೇ ಸುಮ್ ಸುಮ್ಮನೆ ಹೋಗೋದಿಲ್ಲ, ಕೊನೆಗೊಂದು ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತಾರೆ. ಅರ್ಜುನ ಅವರಿವ್ರು ದೊಡ್ಡವರ ಕಥೆ ಬೇಡಯ್ಯ, ನನ್ನ ನೋಡಯ್ಯ ಅಂತ ಹೇಳ್ತಾನೆ ಕೃಷ್ಣ. ನನ್ನ ನೋಡಯ್ಯ, ನನೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಎಷ್ಟು ದೇವರ ಬಗ್ಗೆ ಪೂರ ಚಿತ್ರ ಕೊಡ್ತಕ್ಕಂಥ ಶ್ಲೋಕ ಇದೆ. ಅರ್ಜುನ ನನ್ನ ವಿಚಾರ ನೋಡಿ ಈಗ. ನನೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಪಾರ್ಥ ಅರ್ಜುನ ತ್ರಿಷು ಲೋಕೇಶು ಈ ಮೂರು ಲೋಕಗಳಲ್ಲೂ ಕೂಡ ಮೇ ನನಗೆ ಕರ್ತವ್ಯಂ ಕಿಂಚಿತ್ ನಾಸ್ತಿ. ಮಾಡಬೇಕು ಅನ್ನೋ ಒಂದು ಕಡ್ಡಾಯದ ಕೆಲಸ ಇಲ್ಲವೇ ಇಲ್ಲ ನನಗೆ. ಎಷ್ಟು ಆಶ್ಚರ್ಯ ಅಂದ್ರೆ ಈ ಲೋಕದಲ್ಲಿ ಇಲ್ಲ, ಅಲ್ಲ ಮನೆಯಲ್ಲಿ ಕೆಲಸ ಇದ್ದರೆ ಆಫೀಸಲ್ಲಿ ಕೆಲಸ ಇರುತ್ತಲ್ಲ. ದೇವರು ಹೇಳಿ ನಿಮ್ಗೆ ಇಲ್ಲಿ ಕೆಲಸ ಬೇರೆಯವರಲ್ಲಿ ಕೆಲಸ ಇರುತ್ತಲ್ಲ. ಭಗವಂತ ಹೇಳ್ತಾನೆ ನನಗೆ ಎಲ್ಲೆಲ್ಲೂ ಯಾವ ಲೋಕದಲ್ಲೂ ಕೆಲಸ ಅಂತ ಇಲ್ಲವೇ ಇಲ್ಲ ನನಗೆ ಅಂತ ಹೇಳ್ತಾನೆ. ಇವತ್ತು ಪೂರ್ತಿ ಕೆಲಸ ಇಲ್ಲ ಅಂತ ಕೂಡ ಹಕ್ಕು ಭಗವಂತನಿಗೆ ಮಾತ್ರ. ನಾ ಮಾತ್ರ ದಿವಸ ಕೊಡ್ತಿರ್ತೇನೆ ನನಗೆ ಕೆಲಸ ಇಲ್ಲ ನನಗೆ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ದೇವ್ರು ಹೇಳ್ತಾನೆ ನನಗೆ ಮಾತ್ರ ಕೆಲಸ ಎಂದೆಂದೂ ಇಲ್ಲ. ಕೆಲಸ ಯಾಕೆ ಗೊತ್ತೇನೆ ಮನುಷ್ಯ ಮಾಡೋದು? ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನಾ ಅನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಕೆಲಸ ಇಲ್ಲಕ್ಕೆ ಏನು ಬೇಕು? ನಮಗೇನೋ ಸಿಗದಪ್ಪ ಇದ್ದ ಪದಾರ್ಥ ಇರಬೇಕು. ನಮಗೇನೋ ಸಿಕ್ಕಿಲ್ಲ, ಸಿಗಬೇಕು ಅಂತ ನಾವು ಕೆಲಸ ಮಾಡಬೇಕು. ಹೌದಾನೆ? ಇದು ಒಂದು 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 ಪ್ರಸಂಗ. ಇನ್ನೊಂದು ಪ್ರಸಂಗ ಯಾವುದು? ಅವಾಪ್ತವ್ಯ ಒಂದಿರಬೇಕು, ಅಂದರೆ ಮುಂದೆ ಹೊಂದಬೇಕಾದ ಒಂದು ಪದಾರ್ಥ ಇರಬಹುದು. ಎರಡು ಕೇಸು. ಯಾವುದೋ ಒಂದು ಪದಾರ್ಥ ಇದೆ ನಮಗೆ ಸಿಕ್ಕಿಲ್ಲ, ಸಿಗಬೇಕು ಅಂತ ಹೇಳಿ ಮಾಡ್ತಾ ಇರೋದು, ಅಥವಾ ಅದರ ನಮಗೆ ಯಾವುದೋ ಒಂದು ಬೇಕಾಗಿತ್ತು ಬೇಕಾಗಿಲ್ಲ ಇನ್ನು ಮುಂದಾದರೂ ಸಿಗಲಿ ಅಂತ ಮಾಡೋದು ಒಂದು ಕೇಸ್. ಅದು ಅಥವಾ ಎಲ್ಲ ಇದೆ ಆದ್ರೆ ಇರಬೇಕಾದ ಇನ್ಯಾವುದಾರ ಇದ್ದರೆ ಅದು ಬಂದು ಬಿಡಲಿ. ಕೆಲವು ಪ್ರಸಂಗ ಮನುಷ್ಯ ನೋಡ್ತಾನೆ ಊಟಕ್ಕೆ, ನಮಗೆ ಬೇರೆ ಕಡೆ ನೋಡೋದು ಕಡಿಮೆ. ನಾವು ಊಟಕ್ಕೆ ಕೂತಾಗ ಕೊನೆ ಹೇಳ್ಬೇಕಲ್ಲ ಎಲ್ಲ ನೋಡ್ತಾನೆ ಸರ್ ಅವ್ರು ಬಿಟ್ಟುಬಿಟ್ಟಿದ್ದಾನೆ ಇಂಪಾರ್ಟೆಂಟ್ ಯಾವ್ದಾರು ಅಂತ ಹೇಳಿದ್ರು ಸತ್ತ ನೋಡ್ತಾನೆ. ಅದಕ್ಕೆ ಇನ್ನೊಬ್ಬರೇ ನೋಡ್ತಾನೆ ತನ್ನ ಇನ್ನೊಬ್ಬರೇ ನೋಡ್ತಾನೆ ಅವ್ರಿಗೆ ಹಾಕಿ ನಮ್ಗೆ ಹಾಕಿದ್ದಾರೆ ಇಲ್ಲ ಮತ್ತೆ ಈಗ ಅವ್ರು ಲಾಡೋ ಬಂದ್ಬಿಟ್ಟುಬಿಟ್ಟಿದ್ರು ಆಮೇಲೆ ಇದು ಇಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ನಾವು ಉಪಯೋಗಿಸ್ಬಿಡ್ತೇವೆ. ಬೇರೆ ಕಡೆಗೆ ರಾಯರು ಏನಾರ ಮಾಡ್ಕೊಳ್ಳಿ, ವಾಜರಾಜ್ ಏನಾರ ಮಾಡ್ಕೊಳ್ಳಿ, ಆ ದೊಡ್ಡವರು ಅವ್ರೇನೋ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ. ಊಟಕ್ಕೆ ಕೂತ ಮಾತ್ರ ಭಾರಿ ಗ್ಯಾರಂಟಿ ಇರ್ತದೆ. ಯುದ್ಧ ಬಂದ ಚಾನ್ಸ್ ಎಲ್ಲ ಉಪಯೋಗಿಸ್ಬಿಡ್ತಾನೆ ಮನುಷ್ಯ. ಅದಕ್ಕೆ ಭಗವಂತ ಹೇಳ್ತಾರೆ ನನಗೆ ಹಿಂದೆ ಸಿಗದೇ ಇದ್ದ ಪದಾರ್ಥ ಅಂತ ಒಂದು ಯಾವ್ಯಾವುದೂ ಇಲ್ಲ, ಮುಂದೆ ಸಿಗಬೇಕಾದ ಪದಾರ್ಥ ಅಂತ ಯಾವ್ಯಾವುದೂ ಇಲ್ಲ. ಅದಕ್ಕೆ ಪೂರ್ಣ ಪರಮಾತ್ಮ ಪೂರ್ಣ. ಇದಕ್ಕೆ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಕರೀತಾರೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣತ್ವದ ಪರಿಕಲ್ಪನೆ ಅಂತ ಇತ್ತು. ನನ್ನನ್ನು ತಮ್ಮನ್ನ ಬ್ರಹ್ಮಾಚಾರ್ಯರು ಕರ್ಕೊಂಡ್ರೆ ಕಷ್ಟ ಕೇಳಬೇಕು, ನಿಮಗೆಲ್ಲ ಸಿಕ್ಕಿದೆಯಾ ಈಗ, ಮುಂದೇನು ಬಾಕಿ ಇಲ್ವಾ? ಹೌದು ಏನೂ ಇಲ್ಲ ಅಂತ ಬಸ್ ಹೊತ್ತಾಯ್ತು ಅಂತಿರ್ತಾನೆ. ಆಗಲೇ ಪಾಪ ಈ ಮಾತು ಅಂತ ಅಂತಾನೆ ಲೇಟ್ ಆಯ್ತು ಅಂತಿರ್ತಾನೆ. ಅಂದ್ರೆ ಈಗ ಏನು ಈಗ ಬಾಕಿ ಇದೆ ಅಂತ ಆಯ್ತಲ್ಲ. ಈಗ ಪೂರ್ಣತ್ವದ ಪೂರ್ಣ ಪರಿಕಲ್ಪನೆ ಪರಮಾತ್ಮನಲ್ಲಿ ಮಾತ್ರ ಸಾಧ್ಯ, ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ, ಭಗವಂತನಲ್ಲಿ ಮಾತ್ರ. ಅಂದ್ರೆ ಅರ್ಜುನ ನನಗೇನಾಗಬೇಕಾಗಿದೆ ಏನು ಹೋಗಿದೆಯಾ ನನಗೀಗ? ಹೌದು ಕೃಷ್ಣ. ಅಂದ್ರೆ ಕೃಷ್ಣ ತನ್ನ ಬಗ್ಗೆ ತಾನೇ ಹೇಳಿಕೊಂಡ ಮಾತು, ನನಗೇನೂ ಬೇಕಿಲ್ಲ ಅರ್ಜುನ, ನಾನು ಪರಿಪೂರ್ಣನಾದವನು ಅಂತ ಹೇಳಿದ. ನಮಗೆ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು. ಈ ಮಾತು ಕೇಳಿಬಿಟ್ರೆ ಇದು ಕೃಷ್ಣನ ಜೀವನಕ್ಕೆ ಕೃಷ್ಣನೇ ಬರ್ಕೊಂಡ ಭಾಷ್ಯ ಇತ್ತು. ನನಗೇನು ಬೇಕಿಲ್ಲ ಅಂತ ಕೃಷ್ಣ ಹೇಳ್ತಾನಲ್ಲ, ನಾನು ಕಂಡವ್ರ ಮನೆ ಹೋಗಿ ನವನೀತ ಚೋರ ಅಂತ ಕರೀತಾರಲ್ಲ ಅದು ತಪ್ಪಯ್ಯ ಅಂತ ಕೃಷ್ಣ ಹೇಳ್ತಾನೆ. ನನಗೆ ಯಾವ ನವನೀತ ನನಗೆ ಬೇಕಾಗಿದೆ ಅರ್ಜುನ, ಯೋಚನೆ ಮಾಡು. ಅಲ್ಲ ಕೃಷ್ಣ, ನೀನು ತಗೊಂಡಿದ್ದು ಸುಳ್ಳು ಅಲ್ಲ, ನಾನು ಪೂರ್ಣ ಕಾಮನಯ್ಯ, ಮತ್ತೆ ಅಲ್ಲಿ ಯಾಕೆ ಹೋಗಿ ಹಾಗಿದ್ರೆ? ಮುಂದೆ ಉತ್ತರ ಹೇಳ್ತಾನೆ ಕೃಷ್ಣ. ಅದಕ್ಕೆ ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು. ಅವನು ಪೂರ್ಣಕಾಮ ಅಂತೀರಿ, ನವನೀತ ಚೋರ ಅಂತೀರಿ, ತಪ್ಪಲ್ಲ ಅಂತೀರಿ, ಏನಿದು ಕಾಂಟ್ರಡಿಕ್ಷನ್ ಅಂದ್ರೆ, ಭಗವಂತನಿಗೆ ನವನೀತ ಬೇಕಿರಲಿಲ್ಲ, ಹಾಲು ಮೊಸರು ಬೇಕಿರಲಿಲ್ಲ, ಆದರೆ ಪೂರ್ಣತ್ವ ಗೊತ್ತಿದ್ರೆ ಅರ್ಥ ಆಗುತ್ತೆ. ಕೃಷ್ಣ ಯಾರು ಗೊತ್ತಾ? ಕ್ಷೀರಸಾಗರ ಶಾಯಿ ಅವರು, ಕ್ಷೀರಸಾಗರ ಶಾಯಿ ಅವರು ಹೋಗಿ ಹಾಗೆ ಹೋಗುತ್ತೆ ಯೋಚನೆ ಮಾಡಿ ನೋಡಂತೆ. ಪೂರ್ಣತ್ವದ ಅರ್ಥ ಅಲ್ಲೇ ಇದೆ. ಈಗ ಅಂದ್ರೆ ತಾನು ಏನು ಇಟ್ಕೊಂಡಿದ್ದನ್ನ ಅದು ಕದ್ದ ಮಾಡ್ತಾನೆ ಕೃಷ್ಣ. ಅಂದ್ರೆ ನಾಟಕನೇ ಹೊರತು ನಿಜವಾದ ಕೃಷ್ಣನಿಗೆ ಬೇಕಿಲ್ಲ. ಕ್ಷೀರಸಾಗರ ಶಾಯಿಯಾದ ಭಗವಂತನಿಗೆ ನಾವು ಹಾಲನ್ನು ಕುಡಿಯೋಕ್ಕೋಸ್ಕರ ಹೋದ ಅಂತ ತಿಳ್ಕೊಂಡು ಎಷ್ಟು ಮೂರ್ಖ ಅಂತ ಕರೀತಾರೆ. ಬದಲು ಸುಧಾಮ ಹಾಗೆ ಅನ್ಕೊಂಡಿದ್ದ ಪಾಪ, ಕೃಷ್ಣನ ಹತ್ರ ಹೋಗಿ ಅವಲಕ್ಕಿ ಕೊಟ್ಟರೆ ಸಾಕು ಅಂತ ತಿಳ್ಕೊಂಡಿದ್ದ ಪಾಪ. ಕೃಷ್ಣನ ಹತ್ರ ಹೋಗಿ ನೋಡ್ತಾನೆ, ಬಂಗಾರದ ಮನೆಗಳು, ಬಂಗಾರದ ತಟ್ಟೆ, ಬಂಗಾರದ ಪೀಠ, ಬಂಗಾರದ ಲೋಟ. ಕೃಷ್ಣ ಸ್ವತಃ ಬಡಿಸ್ತಾ ಇದ್ದಾನೆ, ಹಿತದಿಂದಲೇ ಬಿಡಿಸ್ತಾ ಇದ್ದಾನೆ. ಸುಧಾಮನಿಗೆ ಆಶ್ಚರ್ಯ ಆಗೋಯ್ತು, ಎಂಥ ಕೃಷ್ಣ, ಎಂಥ ಕೃಷ್ಣ. ಇಲ್ಲಿ ನಾ ತಂದಿರೋದು ಅವಲಕ್ಕಿನ, ಕೃಷ್ಣನ ಮಿಷ್ಟಾನ್ನ ಭೋಜನ ಹಾಕ್ತಾ ಇದ್ದಾನೆ. ಆಗ ಅರ್ಥ ಆಯ್ತಂತೆ ಕೃಷ್ಣ ಎಷ್ಟು ದೊಡ್ಡವನು ಅಂತೆ. ಅಂದ್ರೆ ಕೃಷ್ಣ ನಮ್ಮಿಂದ ಏನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಸುಧಾಮನ ಪೂರ್ತಿ ಕನ್ಫರ್ಮ್ ಆದಂತ ಕಾಲ ಅದು. ನಮಗೆ ಕೃಷ್ಣನ ಕಥೆ ನಮಗೆ ಗೊತ್ತಿಲ್ಲ, ಆದ್ರಿಂದ ನವನೀತ ಚೋರ ಮೊದಲಾದ ಪದಾರ್ಥ ವಿಷಯವನ್ನು ಅಪಾರ್ಥ ಮಾಡ್ಕೊಂಡ್ಬಿಡ್ತೇವೆ. ಸರಿಯಾಗಿ ಅರ್ಥ ಮಾಡ್ಕೊಂಡು ಕೃಷ್ಣನಿಗೆ ಅದು ಯಾವುದು ಬೇಕಿರಲಿಲ್ಲ. ಪೂರ್ಣತ್ವವನ್ನ ಸ್ಪಷ್ಟ ಮಾಡ್ತಕ್ಕಂಥ ಜಾಗ, ಪೂರ್ಣತ್ವವನ್ನ ಪೂರ್ಣ ತಿಳಿಸ್ತಕ್ಕಂಥ ಜಾಗ. ಈ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗಿ ಭಗವಂತ ಅಲ್ಲಿ ನಾನು ಪೂರ್ಣ ಕಾಮ ಅರ್ಜುನ, ನನಗೇನು ಬೇಕಿಲ್ಲ. ಆದ್ರೂ ಏನ್ ಮಾಡ್ತಿದ್ದಾನೆ ಗೊತ್ತಾ? ನಮೇ ಪರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾ ಅನವಾಪ್ತಂ ಅವಾಪ್ತವ್ಯಂ ಆದರೆ ವರ್ತ ಏವಚ ಕರ್ಮಣಿ. ನಾನು ಒಂದು ಕೆಲಸ ಬಿಡದಲ್ಲ ಗೊತ್ತಾ ಅರ್ಜುನ ಅಂತ ಹೇಳುತ್ತೆ. ನನಗೆ ಆಗ್ಬೇಕಾದೇನೂ ಇಲ್ಲ, ನಾನು ಒಂದು ಕೆಲಸನೂ ಮಾಡದೆ ಬಿಡೋದಿಲ್ಲ, ಎಲ್ಲವನ್ನೂ ತಪ್ಪದೇ ಮಾಡ್ತೇನೆ. ನೋಡಿದ್ರೆ ಕಾಂಟ್ರಿಬ್ಯೂಷನ್ ಕಂಡ ಕಾಣುತ್ತೆ. ನಾನು ಏನು ಬೇಕಿಲ್ಲ ಅಂತೀಯ, ಆಗ್ಬೇಕಾದಿಲ್ಲ ಅಂತೀಯ, ಹೋಗ್ಬೇಕಾದಿಲ್ಲ ಅಂತೀಯ, ಬಟ್ ಯಾಕೆ ಮಾಡ್ತೀಯ ಹೇಗಿದ್ರೆ? ನಾನು ಹೇಳಿಲ್ಲ ಅರ್ಜುನ, ಅದಕ್ಕೆ ಮಾಡ್ತಾ ಇದ್ದೆ. ಯಾತಕ್ಕೆ? ಯಜ್ಞದಾಚರತೆ ಶ್ರೇಷ್ಠ ತತ್ತದೇವೇ ತರೋ ಜನ. ದೊಡ್ಡವರು ಮಾಡಿದ್ರೆ ಮಾಡ್ತಾರೆ ಅಂತ ಹೇಳಿದನಲ್ಲ, ನಾ ದೊಡ್ಡವನು ಜಗತ್ತಿಗೆ ಗೊತ್ತಾಗಿದೆಯಲ್ಲ, ನಾನು ನೋಡ್ತಾನೆ ಇರ್ತಾರೆ ಜನಗಳು, ಅದು ಮಾಡೋದನ್ನು ನೋಡಿದ್ರೆ ಬಿಡೋದನ್ನು ಕಾಯ್ತಾ ಇರ್ತಾರೆ ಮೊದಲು. ಅದಕ್ಕೆ ನಾನು ಎಂದೂ ಏನೂ ಬಿಡ್ತಾ ಇಲ್ಲ ನೋಡು ಅರ್ಜುನ ಅಂತ ಹೇಳ್ತಾರೆ. ಯದಿಷ್ಟ್ಯಹಂ ನವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಅದರ ವಿವರಣೆ ಇರುವನು. ಯದಿ ಅಹಂ ನವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ, ನಾನು ನಿತ್ಯ ಮಾಡಬೇಕಾದ ಕರ್ಮಗಳಲ್ಲಿ ಒಮ್ಮೆಯಾದರೂ ಕೂಡ ಯಾವುದೋ ಕಾರಣದಿಂದ ಬಿಟ್ಟುಬಿಟ್ರೆ ಮಾಡೋದನ್ನ, ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನನ್ನ ಹಾದಿಯನ್ನೇ ಜನ ಹಿಡಿದ್ಬಿಡ್ತಾರೆ, ನಾನು ಮಾಡಿದ ಹಾಗೆ ಮಾಡಿಬಿಡ್ತಾರೆ. ಉದಾಹರಣೆ, ಯಾವ ಕೆಲಸ? ವಸುದೇವ ದೇವಕ್ಕೆ ಕೃಷ್ಣನ ತಂದೆ, ಕೃಷ್ಣ ವಸುದೇವ ನಮಸ್ಕಾರ ಮಾಡ್ತಾ ಇದ್ದ, ದೇವಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಜನ ಹಿಂತಿಳ್ಕೊಂಡಿದ್ದಾರೆ ಅವರಿಬ್ಬರ ಮಗ ಕೃಷ್ಣ ಅಂತ ಹೇಳಿಬಿಟ್ಟು. ಕೃಷ್ಣ ಯಾತಕ್ಕೆ ನಮಸ್ಕಾರ ಮಾಡ್ತಾನೆ ಈಗ? ಮಾತೃದೇವೋ ಭವ ಪಿತೃದೇವೋ ಭವ ಅಂತ ತೋರ್ಸಿ ಕೃಷ್ಣ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಅವರ ಮಗನಲ್ಲ ತಾನು, ಇಡೀ ಜಗತ್ತೇ ಅವನ ಸಂತಾನ. ಜನ್ಮಾದ್ಯಸ್ತ ಆಯ್ತ ಭಗವಂತನ ವೈಖರಿ, ಜಗತ್ತಿಗೆ ಅದೆಲ್ಲ ಗೊತ್ತಿಲ್ಲ. ಜನ ತಿಳ್ಕೊಂಡ್ರೆ ವಸುದೇವ ದೇವಕ್ಕೆ ಕೃಷ್ಣ. ಅದಕ್ಕೆ ನಾನು ಏನ್ ಮಾಡ್ತೇನೆ ಗೊತ್ತಾ ಅರ್ಜುನ? ದೇವಕ್ಕೆ ನಮಸ್ಕಾರ ಮಾಡ್ತೇನೆ, ವಸುದೇವ ನಮಸ್ಕಾರ ಮಾಡ್ತೇನೆ. ನನ್ನ ಜನ ನೋಡ್ತಾರೆ, ಅರ್ಥ ಮಾಡ್ಕೋತಾರೆ, ಓಹೋ ತಂದೆ ನಮಸ್ಕಾರ ಮಾಡಬೇಕಾದ್ದು, ತಾಯಿ ನಮಸ್ಕಾರ ಮಾಡಬೇಕಾದ್ದು, ಮಕ್ಕಳ ಕರ್ತವ್ಯ ಕೃಷ್ಣ ಮಾಡಿದ್ದಾನಲ್ಲ ಅಂತ ಅನಿಸುತ್ತ ಅವರಿಗೆ. ಫಲ ಮಾಡಕ್ ಶುರು ಮಾಡ್ತಾರೆ. ಕೃಷ್ಣ ಗೋವುಗಳಿಗೆ ನಮಸ್ಕಾರ ಮಾಡ್ತಿದ್ದ, ಪ್ರದಕ್ಷಿಣೆ ಹಾಕ್ತಿದ್ದ, ತುಳಸಿ ನಮಸ್ಕಾರ ಮಾಡ್ತಿದ್ದ, ದೊಡ್ಡ ದೊಡ್ಡ ಬ್ರಾಹ್ಮಣ ಬಂದ ನಮಸ್ಕಾರ ಮಾಡ್ತಿದ್ದ. ಇಷ್ಟೆಲ್ಲ ಕೆಲಸ ಮಾಡಬೇಕು ಒಂದೇ ಒಂದು ಕಾರಣ, ನನ್ನ ನೋಡಿ ಜನ ಕರ್ಮ ಮಾಡಾಗಬೇಕು ಹೊರತು ಬಿಡಾಗಬಾರದು. ಕೃಷ್ಣನ ಕಥೆ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಎಂಥ ಕೃಷ್ಣ, ತನಗೇನೂ ಬೇಕಿಲ್ಲ ಆದರೂ ನನ್ನ ಮಾಡ್ತಾನಲ್ಲ, ಎಷ್ಟು ಆಶ್ಚರ್ಯ. ಅಡುಗೆ ಮುಂದೆ ಅಡುಗೆ ಮಾಡಿ ಹೋಗ್ಬಿಡ್ತಾರೆ, ಅವ್ರಿಗೇನು ಬೇಕಿಲ್ಲಲ್ಲ, ಅವರು ಊಟ ಮಾಡ್ತಾರೆ ಕೊನೆಗೊಂದಿಷ್ಟು, ನಮ್ಮ ಜೊತೆ ಅವರು ಊಟ ಮಾಡ್ತಾರೆ. ಆದ್ರೆ ಭಗವಂತ ಏನು ಬೇಕೇ ಇಲ್ಲ, ಆದರೂ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಯಾತಕ್ಕೆ? ಕೇವಲ ನಮ್ಮ ಮೇಲಿನ ಪ್ರೀತಿ, ನಮ್ಮ ಮೇಲಿನ ಕಳಕಳಿ, ಸಾಮಾಜಿಕ ವ್ಯವಸ್ಥೆ ಹಾಳಾಗಬಾರ್ದು ಕೃಷ್ಣ ಮಾಡ್ತಿದ್ದಾನೆ. ವಸುದೇವರಿಗೆ ನಮಸ್ಕಾರ ಮಾಡಿ ತೋರಿಸಿಕೊಟ್ಟ, ಈ ಮಾಡಲೇಬೇಕು ಅಂತ ಹೇಳಿ ಪರಮಾತ್ಮ ಅಷ್ಟು ಪರಮಾತ್ಮ ಮಾಡಿ ತೋರಿಸಿದನಂತೆ. ನನ್ನ ನೋಡಿ ಕಲೀಲಿ, ತಂದೆ ತಾಯಿ ನಮಸ್ಕಾರ ಮಾಡಲಿ, ಕೃಷ್ಣ ಗುರುಗಳ ಹತ್ರ ಓದಕ್ಕೆ ಅಂತ ಹೋಗ್ತಾನೆ, ಅವರು ನಮಸ್ಕಾರ ಮಾಡ್ತಾನೆ. ಗುರುದಕ್ಷಿಣೆ ಏನು ಕೊಡೋದು ಸ್ವಾಮಿ ಅಂತ ಹಠ ಹಿಡಿದಕ್ಕೆ ಗುರುದಕ್ಷಿಣೆ ಕೊಡ್ತಾನೆ. ಯಾತಕ್ಕೆ? ನಾನು ನೋಡಿ ಕಲೀಲಿ ಅಂತ ಹೇಳ್ಬಿಟ್ಟು ನಾ ಅದನ್ನು ಕಲೀಲಿಲ್ಲ. ಕೃಷ್ಣ ಒಸೇರ ನಮಸ್ಕಾರ ಮಾಡ್ದ, ಮಾಡ್ಕೊಂಡು ಹೋಗ್ಲಿ, ನಮ್ಗಂತೇನೋಯ್ತು, ದೇವಿಕೆ ಮಾಡಿದ ಮಾಡ್ಕೊಂಡು ಹೋಗ್ಲಿ, ಈ ಥರ ತಿಳ್ಕೊಂಡ್ರೆ ಹೊರತು ಅಲ್ಲಿ ನಾ ತಿಳ್ಕೊಳ್ಳಲಿ, ಇದು ಭಾರಿ ಆಶ್ಚರ್ಯ. ಅಂದ್ರೆ ಕೃಷ್ಣ ಇಷ್ಟೆಲ್ಲ ಯಾತಕ್ಕೆ ಮಾಡಿದ ಅಂತ ಅರ್ಥನೆ ಮಾಡ್ಕೊಳ್ಳಿದ್ರೆ ಪಾಪ ಕೃಷ್ಣ ಮಾಡ್ಕೊಂಡು ಹೋಗ್ಲಿ, ನಾವು ಕೃಷ್ಣಗಿಂತ ಜೋರ ಬರೀ ತಿಳ್ಕೊಂಡ್ರೆ ಮಾಡ್ಬೇಕೀಗ. ನಿಜವಾಗ್ಲ ದೊಡ್ಡ ವ್ಯಕ್ತಿಗೆ ಅಷ್ಟು ಜವಾಬ್ದಾರಿ ಇರ್ತದೆ ಭಗವಂತ ತೋರಿಸ್ತಾರೆ. ಎಷ್ಟೋ ಜನ ಸಣ್ಣವರು ಏನೋ ಮಾಡಿಬಿಡ್ತಾರೆ, ಇವ್ರು ದೊಡ್ಡವರು ಹಾಗೆ ಮಾಡಿಬಿಡ್ತಾರೆ, ಯಾಕೆ ನಮ್ಮನ್ನ ಯಾರು ಕೇಳ್ತಾರೆ ಅಂತೇಳಿ ಭಗವಂತ ಹೇಳ್ತಾನೆ. ಚಿಕ್ಕವರು ಹೇಳಿದ್ರೆ ಎಕ್ಸ್ಕ್ಯೂಸ್ ಇದೆ, ಆದ್ರೆ ದೊಡ್ಡವ್ರಿಗೆ ಎಕ್ಸ್ಕ್ಯೂಸ್ ಇಲ್ಲ. ಅವನ ಹತ್ರ ಇನ್ನೊಬ್ರು ಯಾಕೆ ಮಿಸ್ಗೈಡ್ ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅವನಿಗೀಗ. ದೊಡ್ಡವರು ನೀತಿ ನಿಯಮಗಳನ್ನು ಯಾರು ಪಾಲನೆ ಮಾಡಬೇಕು, ಅವ್ರು ಮಾಡದೆ ಹೋದ್ರೆ ಜಗತ್ತು ಹಾಳಾಗಿ ಹೋಗುತ್ತೆ. ಅದಕ್ಕೆ ಸಜ್ಜನ ಹಾಗೆ ಮಾಡಿದ್ದೇನೆ. ಈ ಪ್ರಶ್ನೆಗಿಂತ ಹೊಸ ಉತ್ತರವನ್ನು ಸಿಕ್ಕಾಗಾಯ್ತು ನಮಗೆ. ತುಂಬಾ ಜನ ಕೇಳಿ ಪ್ರಶ್ನೆ ಕೇಳಬಹುದು, ಕೃಷ್ಣ ಈ ಕಂಸಾದಿಗಳನ್ನು ಕೊಲ್ಲಕ್ಕೆ ಅವತಾರ ಮಾಡಿಯೇ ಬರಬೇಕಾಗಿತ್ತಾ? ಅಲ್ಲಿಂದ ನಾವು ಸ್ವಲ್ಪ ನೋಡಿ ಸತ್ತು ಬಿಡ್ತಿದ್ದಿಲ್ಲ, ಅವರು ತಾನಕ್ಕೆ ಅವತಾರ ಮಾಡಿ ಬಂದ? ರಾಮದೇವರಾಗಿ ಬಂದು ಅವತಾರ ಮಾಡಿ ಇಷ್ಟೆಲ್ಲ ವನವಾಸದ ನಾಟಕ ಮಾಡಿ ಏನೇನೋ ಮಾಡಿಬಿಟ್ಟು ಋಷಿಗಳ ನಮಸ್ಕಾರವನ್ನು ಮಾಡಿಬಿಟ್ಟು ಅಪ್ಪನ ಮಾತು ಕೇಳ್ತೇನೆ ಅಂತ ತೋರಿಸಿಬಿಟ್ಟು ಕೊನೆಯ ರಾವಣನ ಕೊಲ್ಲಬೇಕಾ? ಅಲ್ಲಿ ಕುತ್ಕೊಂಡು ನೋಡಿ ಸತ್ತು ಬಿಡ್ತಿದ್ದೆ, ಸಂಕಲ್ಪ ಮಾಡಿ ಸಾಯ್ ಸತ್ತು ಹೋಗ್ತಾ ಇದ್ದೆ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ರಾವಣ ಸಾಯಿಲೆ ಅಂದ್ರೆ ಸಾಯ್ತಾ ಇದ್ದ ರಾವಣ. ಕುಂಭಕರ್ಣ ಸಾಯ್ತಿದ್ದ, ದೇವರಲ್ಲಿ ದೇವರಾಣಿ ಬರಬೇಕಾಗಿದ್ದಿಲ್ಲ, ಮತ್ ಯಾಕೆ ಬಂದ? ಸುಭದ್ರ ಗೊತ್ತಿಲ್ಲ, ಕೆಲವರು ಸಿಟ್ಟು ಬಂದ್ಬಿಡ್ತು, ಬಂದಿದ್ದಾನೆ ಅಷ್ಟು ತಿಳ್ಕೊಂಡ್ರೆ ಸಾಕು, ಯಾಕಾರ ನಮಗಾತವಲ್ಲ ಬಂದ ಬಂದಿದ್ದಾನೆ ಅಷ್ಟೇ ಹೇಳ್ತೇವೆ. ಯಾಕೆ ಬಂದ ಅಂತ ಯಾರು ಅರ್ಥ ಕೊಡೋದಿಲ್ಲ, ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಭಗವಂತ ಹೇಳಿದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ನಾನೇನಾದರೂ ಹಾಗೆ ಮಾಡಿದ್ದಿದ್ರೆ ರಾವಣ ಸಾಯ್ತಿದ್ದ, ಕುಂಭಕರ್ಣ ಸಾಯ್ತಿದ್ದ, ಕಂಸ ಸಾಯ್ತಿದ್ದ, ಆದ್ರೆ ಜನಗಳ ತಲೆ ಅಜ್ಞಾನ ಇತ್ತಲ್ಲ ಅದು ಸಾಯ್ತಿದ್ದಿಲ್ಲ ಅರ್ಜುನ, ಅದು ಹೋಗ್ಸಿದ್ದಾನೆ ಬಂದಿದ್ದೇನೆ ಅಂತ ಹೇಳ್ತಾ. ಜನಗಳಿಗೆ ನಡವಳಿಕೆ ತೋರಿಸ್ಬೇಕಲ್ಲ, ಈಗ ನಡವಳಿಕೆ ತೋರಿಸೋಕ್ಕೋಸ್ಕರ ಅವತಾರ ಮಾಡಿ ಬಂದಿದ್ದೇನೆ ಅಂತ ಹೇಳ್ತಾ. ಸತ್ಯಹರಣ ಒಂದೇ ಉದ್ದೇಶ ಭಗವಂತನದಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ವಿವೇಗೆ. ಧರ್ಮದ ಸಂಸ್ಥಾಪನೆಯಾಗಬೇಕೆ ಅದಕ್ಕೆ ನಾನು ಬಂದಿದ್ದೇನೆ. ಭಾಗವತ ಪುರಾಣದಲ್ಲಿ ಹನುಮಂತ ದೇವರು ರಾಮದೇವರನ್ನು ಸ್ತೋತ್ರ ಮಾಡ್ತಾ ಕಿಂಪುರುಷ ಖಂಡದಲ್ಲಿ ಹೇಗಿದ್ದಾರೆ ಅಂತ ಹೇಳ್ತಾರೆ. ಹನುಮಂತ ಸ್ತೋತ್ರ ಮಾಡ್ತಾ ಇದ್ದಾನೆ ರಾಮದೇವರನ್ನ. ಮರ್ತ್ಯಾವತಾರಸ್ಥಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹ. ಭಗವಂತ ಮರ್ತ್ಯಾವತಾರ, ಮರ್ತ್ಯ ಅಂದ್ರೆ ಮನುಷ್ಯ, ಮನುಷ್ಯನಂತ ಅವತಾರ ಯಾತಕ್ಕೆ ಮಾಡಿದ್ದಾನೆ ಅಂದ್ರೆ ಮರ್ತ್ಯ ಶಿಕ್ಷಣ, ಮನುಷ್ಯರಿಗೆ ಪಾಠ ಕಲಿಸಲಿಕ್ಕೆ. ತಂದೆ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಗಂಡ ಹೇಗಿರಬೇಕು, ಆಪತ್ಕಾಲ ಬಂದರೆ ವರ್ತಿಸಿ ಹೇಗೆ ವರ್ತಿಸಬೇಕು, ರಾಜ ಹೇಗಿರಬೇಕು, ಇದೆಲ್ಲ ತೋರಿಸಲಿಕ್ಕೆ ಅಂತ ಭಗವಂತ ಮಾಡಿ ಮಾಡಿ ತೋರಿಸಿದ್ದಾನೆ. ದಶರಥ ರಾಜ ತಂದೆ ಮಾತು ಕೊಟ್ಟಿದ್ದಾನೆ, ರಾಮದೇವರು ಮಗನಾಗಿ ಅವತಾರ ಮಾಡಿದ್ದಾರೆ, ತಂದೆ ಮಾತನ್ನು ಮಗ ನಡೆಸಬೇಕು, ಆ ಧರ್ಮ ತೋರಿಸೋಕ್ಕೋಸ್ಕರವಾಗಿ ರಾಮದೇವರು ಕಾರ್ಯ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸೀತೆಗೆ ಗಂಡ ರಾಮದೇವರು, ಗಂಡನಾಗಿ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು ತೋರಿಸೋದಕ್ಕೋಸ್ಕರವಾಗಿ ತಾನು ಹೋಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಲಕ್ಷ್ಮಣ ತಮ್ಮ ತಮ್ಮನನ್ನು ಹೇಗೆ ನೋಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ರಾಮದೇವರು ಅಣ್ಣನಾಗಿ ಹೇಗೆ ನಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಹನುಮಂತಾದಿಗಳೆಲ್ಲ ದಾಸರು, ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಅಲ್ಲಿ ತೋರಿಸ್ತಾ ಇದ್ದಾನೆ. ಶತ್ರು ಆದರ್ಶ ಶತ್ರು ರಾಮ, ರಾವಣ ಯುದ್ಧಕ್ಕೆ ಬಂದಿದ್ದಾನೆ, ಯುದ್ಧ ಶುರುವಾಗ್ತಾ ಇದೆ, ರಾಮದೇವರು ಬಾಣ ಹೊಡಿತಾ ಇದ್ದಾರೆ, ರಾವಣ ರಥ ಗೀತ ಎಲ್ಲ ಪುಡಿಪುಡಿ ಆಗಿ ಹೋಗ್ಬಿಡು, ಏನು ಉಳ್ಕೊಂಡಿಲ್ಲ, ಬರೀ ಕಾಲದಲ್ಲಿ ನೆಲದ ಮೇಲೆ ನಿಂತಿದ್ದಾನೆ. ರಾಮದೇವರು ಹೇಳ್ತಾರೆ, ನೋಡಯ್ಯ ರಾವಣ ಅರ್ಥ ಆಯ್ತಾ ಈಗ, ನಾನು ಯಾರು ನಾನು ಯಾರು ಅಂತ ಅರ್ಥ ಮಾಡ್ಕೊಂಡು ಏನೋ ಜನ ಸಾಮಾನ್ಯ ತಿಳ್ಕೊಂಡ್ಬಿಟ್ಟಿದ್ದಲ್ಲಿ ಗೊತ್ತಾಯ್ತು ಯಾರು ಅಂತ ಹೇಳಿಬಿಟ್ಟು ಹೋಗು, ಅವಕಾಶ ಕೊಡ್ತೇನೆ ಹೋಗು. ನನ್ನ ಪತ್ನಿಯನ್ನು ಅಪಹರಣ ಮಾಡಿದ್ದೀಯಲ್ಲ, ನಾ ಯಾರಂತ ಗೊತ್ತಿಲ್ಲದೆ ಮಾಡಿದ್ರೆ ಯೋಚನೆ ಮಾಡು, ಈ ಅರ್ಥ ಮಾಡ್ಕೊ, ಮನೆ ಹೋಗು, ಚೆನ್ನಾಗಿ ಯೋಚನೆ ಮಾಡು, ಇನ್ನೊಮ್ಮೆ ಬಾ, ಶರಣಾಗತನಾಗಿ ಬಂದ್ರೆ ಕಾಪಾಡ್ತೇನೆ, ಯುದ್ಧಕ್ಕೆ ಬಂದ್ರೆ ನೆಕ್ಸ್ಟ್ ಚಾನ್ಸ್ ಕೊಡೋದಿಲ್ಲ, ಕೊಂದು ಬಿಡ್ತೇನೆ, ಹೋಗು ಅಂತ ಕಳಿಸಿಕೊಡ್ತೇನೆ. ರಾಮ ಏನು ಗೊತ್ತಾ, ಅಲ್ಲಿ ಆದರ್ಶ ಶತ್ರು ಅಂತ ಕರೀತಾನೆ, ಸಿಕ್ಕ ಅಂತ ಕೊಂದು ಬಿಡೋದಿಲ್ಲ, ಶತ್ರು ಫರ್ದರ್ ಚಾನ್ಸ್ ಕೊಡ್ತಾನೆ. ರಾಮ ಸೆಪ್ಟೆಂಬರ್ ಸ್ಟಾರ್ಟ್ ಬಂದಿದ್ದ, ರಾಮ ಪಾಚಿ ಸೆಪ್ಟೆಂಬರ್ ಮಾರ್ಚಲ್ಲಿ ಹೇಳ ಸೆಪ್ಟೆಂಬರ್ ಇರಲ್ಲ ಅಂತ ಕೊಡ್ತಾರಲ್ಲ, ಸೆಕೆಂಡ್ ಅಟೆಂಪ್ಟ್ ಅಷ್ಟೇ, ಈಗೇನೋ ಅರ್ಥ ಆಗಲಿಲ್ಲ ನಿನಗೆ, ಎಲ್ಲ ನೋಡಿದ್ದೀಯಲ್ಲ, ಸೆಕೆಂಡ್ ಟೈಮ್ ಆಗ ಹೊಡಿತೇನೆ ಅಂತ ಹೇಳ್ತಾನೆ. ಈ ಮಾತನ್ನ ಮಾರೀಚ ಕೂಡ ಹೇಳ್ತಾನೆ ರಾವಣ, ರಾಮ ನನ್ನನ್ನ ವಿಶ್ವಾಮಿತ್ರ ಮನೆಯ ಯಜ್ಞದ ರಕ್ಷಣೆ ಕಾಲಕ್ಕೆ ಒಂದೇ ಹಾಕಿ ಹೊಡೆದ, ಎಷ್ಟು ದೂರ ಹೋಗಿದ್ದೆ ಗೊತ್ತಾ, ನಾನು ಸಮುದ್ರದ ನೂರಾರು ಯೋಜನೆ ದೂರ ಹೋಗಿಬಿದ್ದೆ, ಹೇಗೋ ಬದುಕಿ ಉಳ್ಕೊಂಡೆ. ಅಲ್ಲ, ರಾಮ ನನ್ನನ್ನು ಬದುಕಿಸಿದ ಅಂತ ಹೇಳ್ತಾನೆ. ರಾಮ ನನ್ನನ್ನು ಬದುಕಿಸಿದ. ರಾಮನ ವ್ಯಕ್ತಿತ್ವ ಎಂಥದ್ದು ಗೊತ್ತಾ, ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೀತಾರೆ, ಮಾರೀಚ ಹೇಳ್ತಾನೆ, ರಾಮ ವಿಗ್ರಹವಾನ್ ಧರ್ಮ, ಧರ್ಮದ ಸಾಕಾರ ಮೂರ್ತಿ ಅಂತ ಮಾರೀಚ ಹೇಳ್ತಾರೆ. ಇದು ಆಶ್ಚರ್ಯ, ರಾಮ ಅಂದ್ರೆ ವಿಗ್ರಹವಾನ್ ಧರ್ಮ, ಧರ್ಮದ ಸಾಕಾರ ಮೂರ್ತಿ ರಾಮ. ರಿಪೂಣಾಮತಿ ವತ್ಸಲ, ಶತ್ರುಗಳ ಮೇಲೆ ದಯ ತೋರ್ತಕ್ಕಂಥ ಕರುಣಾಳು ಅಂತ ಹೇಳ್ತಾರೆ ಮಾರೀಚನ ರಿಮಾರ್ಕ್ ಇರುವನು. ಶತ್ರುಗಳ ಮೇಲೆ ದಯ ತೋರ್ತಕ್ಕಂಥ ಕರುಣಾಳು, ಅವತ್ತಕ್ಕೊಂದು ನನಗೆ ಗತಿ ಏನಾಗ್ತಿತ್ತು ಗೊತ್ತಾ, ರಾವಣ ರಾಮನಂಥ ವ್ಯಕ್ತಿ ಇಲ್ಲ. ಈ ಮಾತು ಮಾರೀಚನ ಬಾಯಿಲ್ ಬರಬೇಕಾದ ರಾಮ ಎಂಥ ಆದರ್ಶವನ್ನು ತೋರಿಸಿದ್ದಾನೆ, ಅದೆಲ್ಲ ತೋರಿಸೋದಕ್ಕೆ ಯಾವಾಗ ಸಾಧ್ಯ? ಅವತಾರ ಮಾಡಿ ಬಂದು ನಡ್ಕೊಂಡು ಪ್ರಾಕ್ಟಿಕಲಿ ತೋರಿಸಿದ್ರೆ ಹಾಗೆ ಹಾಗೆ ಪ್ರಾಕ್ಟಿಕಲಿ ರಾಮದೇವರು ತೋರಿಸ್ತಾ ಇದ್ದಾರೆ. ತಂದೆ ನಮಸ್ಕಾರ ಮಾಡಬೇಕು, ಹೇಗೆ ಮಾಡಬೇಕು, ಹೀಗೆ ಅಂದ್ಬಿಟ್ರೆ ತಂದೆಗೆ ಗುಡ್ ಬೈ ಆಗುತ್ತದೆ, ಗೆಟ್ ಔಟ್ ಆಗುತ್ತೆ, ಹೀಗೆ ಅಂದ್ಬಿಟ್ರೆ ಹೌದು. ಆ ಪೇಪರಲ್ಲಿ ಇವತ್ತು ಪೇಪರಲ್ಲಿ ಬಂದಿದೆ, ಎಂಥ ಕೇಸ್ ಗೊತ್ತಾ, ಅದು ಒಂದು ತಂದೆ ಪೊಲೀಸರು ಪೊಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಾ, ನನ್ನ ಮಗ ನನ್ನ ಸೊಸೆ ಒದ್ದು ಹೊರಗಾಕಿದ್ದಾರೆ, ತಳ್ಳಿದ್ದಾರೆ ಅಂತ. ಎಂಥ ಪಾಪಿಷ್ಟ ಮಗ ಇರಬೇಕು, ನನಗೆ ಪೆಟ್ಟಾಗಿದೆ, ಅದು ವಾಸಿ ಆಗಲಿಕ್ಕೆ ನನಗೆ ದುಡ್ಡಿಲ್ಲ, ಅದಕ್ಕೆ ಔಷಧಿ ಕೊಡಿಸಿ ನನ್ನ ಮನೆ ಸೇರ್ಸ ಮಾಡಿ. ತಂದೆ ಮಗ ಸಚಿವನ ಕೋರ್ಟಿಗೆ ಹೋಗಬೇಕಾದ್ರೆ ಎಂಥ ಹೀನಾಯ ಸ್ಥಿತಿ ಅದು. ಒಂದು ಬರೀ ಯಾರನ್ನು ನಮ್ಮಲ್ಲೇ ಬರದೇ ಇರತಕ್ಕಂಥ ಕಾಲ, ಆರೂ ಸಂಗಡ ಬಾಹುವರಿಲ್ಲ, ಇನ್ನೇನು ಇವ್ರು ಮುಂದೆ ಉದ್ಧಾರ ಮಾಡೋದು, ವಂಶೋದ್ಧಾರಕ್ಕಾಗಿ ಇಲ್ಲ ನಾಶ ಮಾಡಿಬಿಡ್ತಾ, ವಂಶೋದ್ಧಾರಕ್ಕೆ ಏನಾಗ್ತಾನೆ ಅವನು. ಅದು ಜನಗಳ ಮೌಲ್ಯ ಪೂರ್ತಿ ಹೊರಟೋಗ್ಬಿಟ್ಟಿದೆ. ಗೀತೆ ಇಲ್ಲ, ಭಾಗವತ ಇಲ್ಲ, ರಾಮಾಯಣ ಇಲ್ಲ, ಆದ್ದರಿಂದ ಜನಗಳೆಲ್ಲ ಸಿನಿಮಾ ಗಿನಿಮಾ ಅಷ್ಟೇನೆ, ಸಿನಿಮಾ ಟಿ ವಿ ಅಂತೂ ಬರೀ ಹಡಿ ಬಡಿ ಕಲಿ ಅಷ್ಟೇನೆ. ಇವ್ನು ನಾವು ನೋಡಿ, ಇವ್ನು ನೋಡಿ ಅಷ್ಟೇ. ಅವರು ಅವ್ರು ಯಾರೋ ಹೊಡೆದ ಗುರುಗಳ ಹೊಡಿಸ್ಬಿಡ್ತಾರೆ, ತಂದೆ ತಾಯಿ ಹೊಡಿಸಿದ ತಲೆ ಹೊಡೆದ್ಬಿಡ್ತಾರೆ, ಅವ್ರು ಹೊಡೆದ್ಬಿಡ್ತಾರೆ. ಕಂಡವರು ತಿರುಗಿ ಹೊಡ್ತಾರೆ, ಕಂಡವರಾದ್ರೆ ತಂದೆ ತಾಯಿಗಳಿಗೆ ಮೋಹ, ಅಷ್ಟು ಮಾಡಿದ್ರು ಮಗನ ಬಯ ಅವ್ರು ತಿರುಗಿ ಹೊಡ್ಲಿಕ್ಕಾಗೋದಿಲ್ಲ, ಅವರಿಗೆ ಶಕ್ತಿ ಇಲ್ಲ, ಬಿಟ್ಟುಬಿಡಿ ಮನಸ್ಸು ಇಲ್ಲ ಅವ್ರಿಗೆ. ಪಾಪ ನಾನು ಕೂಸು ಒದ್ದು ಹೊರಗಾಕಿದ್ರು ಕೂಸು ಅವ್ರಿಗೆ ಪಾಪ ಇನ್ನೂ ಕೂಡ. ಇದು ವಿಚಿತ್ರ ಮೋಹ ತಂದೆ ತಾಯಿ ಭಗವಂತ ಕೊಟ್ಟಿರ್ತಾರಂತೆ. ಅರ್ಥ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂಸನ್ನು ಬಿಟ್ಟರೆ ಮನುಷ್ಯ ಖುಷಿಯಾಗಿಬಿಡ್ತಾರೆ. ಬಹುಶಃ ಅರ್ಥ ಮಾಡ್ಕೋಬಹುದು, ಯಾವ ಕರು ಹಸುವನ್ನು ಹೊರದೋಡಿಸೋದಿಲ್ಲ, ಯಾವ ಪ್ರಾಣಿ ತನ್ನ ತಂದೆ ತಾಯಿನ ಹೊರಿಸೋದಿಲ್ಲ. ಆ ಕೆಲಸ ಮಾಡಲು ಸಾಧ್ಯವಾದರೆ ಮನುಷ್ಯನಿಗೆ ಮಾತ್ರ ಸಾಧ್ಯವಾಗೋದು. ಅದು ಪರಮ ಪಾಪಿಗಳ ಹುಟ್ಟಬೇಕಾದ್ರೆ ಮನುಷ್ಯನಾಗಬೇಕು, ತುಂಬ ಪುಣ್ಯವಂತನಾಗಬೇಕು ಮನುಷ್ಯನಾಗಬೇಕು. ಅದಕ್ಕೆ ಮನುಷ್ಯ ಜನ್ಮ ಅಂದ್ರೆ ಸಾಮಾನ್ಯ ಅಲ್ಲ, ಉಪಯೋಗ ಮಾಡಿಕೊಂಡ್ರೆ ಮಾನವ ಜನ್ಮ ದೊಡ್ಡದು. ಇಲ್ಲದೆ ಹೋದರೆ ಪಶು ಜನ್ಮ ಭಾರಿ ದೊಡ್ಡದು ವಾಸಿ, ಮನುಷ್ಯ ಜನ್ಮ ಅಲ್ಲ, ಪಶುಗಳ ಜನ್ಮ ವಾಸಿಯಾಗುತ್ತೆ. ಇದೆಲ್ಲ ಹೇಳೋದಕ್ಕೆ ಕಾರಣ ರಾಮದೇವರು ಜಗತ್ತಿಗೆ ಗೊತ್ತಾಗಲಿ, ತಂದೆ ಎಂಥ ಮಾತು ಕೊಟ್ಟಿದ್ದಾನೆ, ಒಂದು 10 ರೂಪಾಯಿ ಕೊಡೋದು ಅಂತ ಅಪ್ಪ ಆಸ್ತಿ ಹಾಳು ಮಾಡಿಬಿಟ್ಟು ಅಂತ ಹೇಳ್ತಿರ್ತಾರೆ, ಇಡೀ ರಾಜ್ಯ ಬಿಟ್ಟು ಹೋಗ್ಬೇಕು ಇಂಥ ಮಾತನ್ನು ಕೊಟ್ಟರೆ ಯಾರು ನಡೆಸ್ತಾರಾ? ರಾಮದೇವ್ ನಗ್ನತೆ ನಡೆಸಿಬಿಟ್ರಂತೆ, ತಂದೆ ಮಾತಂದ್ರೆ ಮಾತೆ ನಡೆಸಲೇಬೇಕು ನಾನು. ಈ ಕಥೆ ಕೇಳಿದವರಿಗೆ ಪಿತೃದೇವೋಭವ ಅನ್ನೋ ಮಾತು, ಮಾತೃದೇವೋ ಅನ್ನೋ ಮಾತು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಕೈಕೇಯಿ ಕೇಳ್ತಾಳೆ ರಾಮಾಯಣದೊಳಗೆ, ರಾಮ ನನ್ನ ಮಾತು ನಡೆಸ್ತೀಯಾ, ನನ್ನ ಮಾತು ನಡೆಸ್ತೀಯಾ, ನಿಮ್ಮಪ್ಪ ಮಾತು ಕೊಟ್ಟಿದ್ದ ನಡೆಸ್ತೀಯಾ, ನಿಮ್ಮಪ್ಪನ ಮಾತು ನಡೆಸ್ತೀಯಾ ಅಂತ 10 ಸರ್ತಿ ಕೇಳಿದಾಗ ರಾಮದೇವರಂತಾರೆ, ಅಮ್ಮ ಯಾಕೆ ಹಾಗಂತ ಹಗಲಲ್ಲ ಅಂತ ಕೇಳ್ತಾರೆ. ನಿಮ್ಮಪ್ಪ ಮಾತು ಕೊಟ್ಟಿದ್ದ ನಡೆಸ್ತೀಯಾ, ನಿಮ್ಮಪ್ಪ ಮಾತು ಕೊಟ್ಟಿದ್ದ ನಡೆಸ್ತೀಯಾ, ಯಾಕೆ ಹೇಳ್ತೀಯಾ? ಅದೇ ನನ್ನ ತಂದೆ ಮಾತು ಕೊಡಬೇಕಾಗಿಲ್ಲ, ನಿನ್ನ ತಾಯಿ ಅಲ್ವೇನೋ, ರಾಮ ಹೀಗೆ ಮಾಡುವಂತ ಹೇಳ್ತೇನೆ ಅಂತ ಹೇಳು, ನಾನು ನಡೆಸ್ತೇನೆ ಅಂತ ಹೇಳ್ತಾನೆ ರಾಮ. ಅದು ಮಲತಾಯಿ ಮತ್ತೆ ತಂದೆ ಮಾತು ಬಿಟ್ಬಿಡ, ಆಕಡೆಗೆ ನೀನು ಏನು ಬೇಕು ಅಂತ ನಡೆಸ್ತೇನೆ ನಾನೀಗ. ಶಾಸ್ತ್ರ ಪಿತೃದೇವೋಭವ ಅಂತ ಅಷ್ಟೇ ಹೇಳಲಿಲ್ಲ, ಮಾತೃದೇವೋಭವ ಅಂತ ಹೇಳಿದೆ ಅಮ್ಮ, ನೀನು ಹೇಳಿ ಮಾಡ್ತೇನೆ ಅಂತ ಹೇಳಿದ್ರೆ ಕೈ ಶಾಕ್ ಆಗುತ್ತಾ ಮಾತು ಕೇಳಿದ. ಎಂಥ ರಾಮ, ರಾಮ ಅಂದ್ರೆ ಪರಿಪೂರ್ಣ ಗುಣಗಳ ದೊಡ್ಡ ಸಂಕೇತ. ಇವತ್ತು ಕೃಷ್ಣನಾಗಿ ಹೇಳ್ತಾ ಇದ್ದಾನೆ, ರಾಮನಾಗಿ ಯಾತಕ್ಕಾಗಿದ್ದೆ ಅಂತ ಕೃಷ್ಣನಾಗಿ ಮಾತಾಡ್ತಾ ಇದ್ದಾನೆ ರಾಮ. ಸೀತೆಯನ್ನು ಕಳ್ಕೊಂಡಂತೆ ರಾಮ ಮಾಡ್ತಾನೆ, ಹಾ ಸೀತೆ ಹಾ ಲಕ್ಷ್ಮಣ ಓಡಾಡ್ತಾ ಇದ್ದಾನೆ, ಸೀತೆ 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 ಅಂತ. ಯಾತಕ್ಕೆ ರಾಮ ಸೀತೆಯನ್ನು ಕಳ್ಕೊಂಡಿಲ್ಲ, ಭಗವಂತನ ಹೆಸರು ಹೇಳಿದವರಿಗೆ ಕೆಟ್ಟದ್ದಾಗೋದಿಲ್ಲ. ಆದರೆ ರಾಮ ನಾಟಕ ಮಾಡ್ತಾ ಇದ್ದ. ಸಬ್ರಹ್ಮ ವಂದ ಚರಣೋ ಜನಮೋಹನಾಯ ಶ್ರೀ ಸಂಗೀನಾ ವಿಚರತಿನ್ ರಥಯಂಶ್ಚಾರ. ಒಬ್ಬ ಹೆಂಡತಿಯನ್ನ ಅವರು ಕಳೆದೋದು ಸದ್ಯ ಹೋಯ್ತು ಬಿಡು, ಇನ್ನೊಂದು ಮದುವೆ ಆಗ್ಬೋದು ಅಂತ ತಿಳ್ಕೊಂಡು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಹೆಂಡತಿಯ ಸ್ಥಾನಮಾನಗಳನ್ನ ರಾಮದೇವ್ ಹೇಗೆ ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಸ್ತ್ರೀಯರಿಗೆ ಸಂದ ಗೌರವ, ಸಮಸ್ತ ಸ್ತ್ರೀ ಕುಲಕ್ಕೆ ರಾಮದೇವರು ತೋರಿಸ್ಕೊಟ್ಟಂತ ಒಂದು ಆದರ್ಶ ಅದು. ಒಬ್ಬ ನಿಜವಾದ ಪುರುಷ ತನ್ನ ಧರ್ಮಪತ್ನಿಯ ಬಗ್ಗೆ ಎಷ್ಟು ವಾತ್ಸಲ್ಯವನ್ನು ತೋರಿಸಬೇಕು ಅಂತ ಹೇಳಿ ರಾಮದೇವ್ ನಡೆಸಿ ತೋರಿಸಿದ ರೀತಿ ಅದು. ಒಂದು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದೆ ನಾವೇನು ತಿಳ್ಕೊಂಡ್ವಿ, ಪಾಪ ಅದ ಅರ್ಥ ಮಾಡ್ಕೊಳ್ಳಿಲ್ಲ. ಪಾಪ ರಾಮ ಬಾರಿ ಪೂರ್ಸಲ ಎಂತನೇ ಕಳ್ಕೊಂಡ್ಬಿಟ್ಟ. ಪಾಪ ನಾ ಸೂಟ್ಗೆ ಸಿಗುತ್ತೆ ನಾವು ಕಳ್ಕೊಂಡ್ಬಂದ್ರೆ ರಾಮ ಎಂತನೇ ಕಳ್ಕೊಂಡ್ಬಿಟ್ಟ, ಇವ್ರ ಮಚ್ಚಿ ಬೆಟ್ಟರೆ ನಾನು ರಾಮ ಈ ತರ ಯೋಚನೆ ಮಾಡ್ತೀವಿ ಅಷ್ಟೇ. ರಾಮನ ಒಂದು ಉದಾತ್ತ ಗುಣ ಅರ್ಥ ಮಾಡ್ಕೊಳ್ಳಿಲ್ಲ, ರಾಮನ ಸಂದೇಶವನ್ನು ತಿರುಚಿಬಿಟ್ಟದ್ದಾಯ್ತಷ್ಟೇ. ಈ ರೀತಿ ರಾಮನ ಹೇಳೋದೇ ಜಾಸ್ತಿ. ಆ ಕಥೆ ಕೇಳಿದ್ರೆ ಕಣ್ಣರಿಸಿ ಗೊತ್ತಾಗ ಕೊಟ್ಟಿರ್ತಾರೆ ಪಾಪ ರಾಮದೇವ್ರ ಕಥೆ ಕೇಳಬೇಕಾದ್ರೆ, ಚದರಂತರು ಸ್ಕಿಪ್ ಮಾಡಿಬಿಡ್ತಾರೆ. ಕಂಡ ಬರೀ ಗೋಡಿನ ಕಥೆ ಕೇಳಬಾರದು ಪಾಪ. ರಾಮ ಅದನ್ನು ನೋಡಕ್ಕೂ ಸಾಧ್ಯ ಇಲ್ಲ, ಕೇಳಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ರಾಮಾಯಣ ಕೇಳಿದವರಾದ್ರೆ ಅದು ಅರ್ಥ ಆಗಿದೆ ರಾಮಾಯಣವ್ರಿಗೆ. ಏನಾದರೂ ಕೂಡ ರಾಮ ಅಂದ್ರೆ ಪೂರ್ಣ ಪುರುಷನ ಕಥೆ, ಅದು ಒಂದು ಭಗವಂತನ ಕಥೆ. ನಮಗೋಸ್ಕರ ಆತ ಮಾಡ್ತಕ್ಕಂಥ ಪೂರ್ವವಾದ ನಾಟಕ ಹೊರತು ರಾಮನಿಗೆ ದುಃಖ ಇಲ್ಲ, ರಾಮನ ಹೆಸರೇವರಿಗೂ ದುಃಖ ಇಲ್ಲ ಅಂತ ಹೇಳಿದ ಮೇಲೆ ರಾಮನಿಗೆ ದುಃಖ ಇಲ್ಲಿಂದ ಬರುತ್ತೆ? ಇದು ಯೋಚನೆ ಯಾರೂ ಮಾಡಲಿಲ್ಲ. ಅದರ ಬಗ್ಗೆ ಆ ರೀತಿ ವಿಮರ್ಶೆ ಬರೆದ ಶೇಷ ಶ್ರೀಮದ್ ಆಚಾರ್ಯರು, ಇದು ರಾಮಾಯಣವನ್ನ ಅದು ಭಗವಂತನ ಕಥೆ, ಒಬ್ಬ ಹೆಂಡತಿಯನ್ನು ಕಳ್ಕೊಂಡ ಗಂಡನ ಕಥೆಯಲ್ಲ, ಅದು ಭಗವಂತನ ಕಥೆ ಅಂತ ಹೇಳಿ ಮಹಾಭಾರತ ತಾತ್ಪರ್ಯದಲ್ಲಿ ಮಾತು ಮಾತಿಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆಗ ನಮಗೆ ದೇವರು ಅಂತ ಅರ್ಥ ಆಗುತ್ತೆ ರಾಮ ಇಲ್ಲದೆ ಹೋದ್ರೆ ನಮ್ಮಂತೆ ಒಬ್ಬ ಮನುಷ್ಯ. ಇದೆಲ್ಲ ವಿಕೃತ ಚಿತ್ರವನ್ನು ಬದಲಾಯಿಸಿದ ಹಿರಿಮೆ ನಿಮ್ಮ ತಾತ್ಪರ್ಯ ನಿರ್ಣಯ. ಇದರಲ್ಲಿ ಆಧಾರ ಬೇಕಾದ್ರೆ ಕೃಷ್ಣನೆ ಮಾತಾಡ್ತೀವಿ ನೋಡಿದ್ರೆ. ಈಗ ಯದಿಷ್ಟಹಂ ನವರ್ತೇಯಂ ಜಾತು ಕರ್ಮಣಿ ಅತಮೃತ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ ರಾಮ ಇಷ್ಟೆಲ್ಲ ದಸರಥನೆ ಮಾಡಿಬಿಡ್ತಾರೆ, ಅಪ್ಪನ ಮಾತಂದ್ರೆ ಮುಗಿದೋಯ್ತು ಅಂತ ಹೇಳಿಬಿಡ್ತಾರೆ, ಕೈಕೇಯ ಮಾತಂದ್ರೆ ಆಗೋಯ್ತು ಅಂತ ಹೇಳಿಬಿಡ್ತಾರೆ. ಮುಗಿದವ್ರಿಗೆ ಏನಿಸುತ್ತೆ, ರಾಮ ಏನೋ ಪಾಪ ಎಮೋಷನಲ್ ಅಂತ ಕಾಣುತ್ತೆ, ಏನಾದರೂ ಮಾಡ್ಕೊಂಡು ಹೋಗ್ಲಿ ಪಾಪ ತಂದೆ ತಂದೆ ಅಂತ ಹೇಳಿ ಮೆಕ್ಯಾನಿಕಲಿ ಮಾಡಿದ್ದೆ ಅಂತ ತಿಳ್ಕೊಂಡ್ಬಿಡಬೇಡಿ. ದಸರಥ ತಪ್ಪಾಗಿದ್ದಂತ ರಾಮನಿಗೆ ಗೊತ್ತು, ಕೈಕೇಯಿ ತಪ್ಪು ರಾಮನಿಗೆ ಗೊತ್ತು. ಆದರೆ ಜಗತ್ತು ತಂದೆ ತಾಯಿಗಳ ಬಗ್ಗೆ ಗೌರವ ಕಳ್ಕೊಳ್ಬಾರದು ಅಂತ ರಾಮ ಹಾಗೆ ಮಾಡ್ತಾ ಇದ್ದಾನೆ ಅನ್ನೋದು ರಾಮ ತಾನೇ ಹೇಳ್ತಾನೆ. ಮುಂದೆ ಲಕ್ಷ್ಮಣ ಜೊತೆ ಮಾತಾಡ್ತಾ, ಲಕ್ಷ್ಮಣ ನೋಡಿದೆ ದಶರಥನನ್ನ ಎಷ್ಟು ತಪ್ಪು ಮಾಡಿದ, ತನ್ನ ಹೆಂಡತಿಗೆ ಕೊಟ್ಟ ಮಾತನ್ನ ದೊಡ್ಡದು ಮಾಡಿಕೊಂಡು ರಾಜ್ಯದ ಉತ್ತರಾಧಿಕಾರ ಯಾರಿಗೆ ಯೋಚನೆ ಮಾಡಲಿಲ್ಲ ನೋಡಿದೆಯಾ? ರಾಮ ಪೂರ್ಣ ಜ್ಞಾನಿಯಾಗಿ ಜ್ಞಾನಿಯನ್ನು ತೋರಿಸ್ತಾ ಇದ್ದಾನೆ ರಾಮ. ರಾಮ ಹುಂಬನಾಗಿ ಬಂದಿದ್ದಲ್ಲ, ಪೂರ್ಣನಾಗಿ ಬಂದಿದ್ದಾನೆ. ದಶರಥ ಇತಿಮಿತಿಗಳನ್ನು ದಶರಥ ಅರ್ಥ ಮಾಡಿಕೊಳ್ಬೇಕು. ಆದರೆ ನಾನು ತೋರಿಸಿ ತಂದೆಗೆ ಅವಮಾನ ಮಾಡಿದ ಮಗ ಅಂತ ಅನಿಸ್ಕೊಳ್ಬಾರ್ದು ಜಗತ್ತಿಗೆ ಅಂತ ಮಾಡಿದ್ದಾನೆ ಹೊರತು, ರಾಮ ಪೂರ್ಣ ಜ್ಞಾನಿಯಾತ. ಪ್ರತಿಯೊಬ್ಬರ ವಿಚಾರವನ್ನು ಹಿಡಮಿತ್ತ ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಅದೇ ಸಮೇತ ಲೋಕ ಶಿಕ್ಷಣವನ್ನು ಮಾಡ್ತಾ ಇದ್ದಾನೆ. ಅಂದರೆ ರಾಮನ ಕಥೆ ಅನ್ನೋದು ಒಬ್ಬ ಭಾವುಕನ ಕಥೆಯಲ್ಲ, ಅದು ಭಗವಂತನ ಕಥೆ ಎಂದು ತಿಳಿಸಲಿಕ್ಕೆ ಅದೆಲ್ಲ ಬೇಕು. ಯದಿಷ್ಯಹಂ ನವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಎಲ್ಲ ಜನಗಳು ಏನು ಮಾಡ್ತಾರೆ, ನನ್ನ ಹಾದಿನ ಹಿಡಿಬಿಡ್ತಾ ಇದ್ರು, ನಾನು ಏನು ಮಾಡಬೇಕು, ಸುಮ್ಮನೆ ಕೂತರು ಸಾಕು, ಭಗವತ್ ಏನು ಕೆಲಸ ಇಲ್ವಲ್ಲ, ಸುಮ್ಮನೆ ಕೂತರು ಸಾಕು. ನಾನು ಬರೀ ಸುಮ್ಮನೆ ತೋರಿಸಿದ್ರು ಕೂಡ ಏನು ಮಾಡ್ತಿದ್ರು ಗೊತ್ತಾ, ಎಲ್ಲ ಕರ್ಮತ್ಯಾಗ ಮಾಡಿಬಿಡ್ತಾ ಇದ್ರು, ಎಲ್ಲ ಸುಮ್ಮನೆ ಕೂತು ಬಿಡ್ತಾ ಇದ್ರು. ಅದಾಗಬಾರದು ಅಂತ ನಾನು ಕೆಲಸ ಮಾಡಿದ್ದೇನೆ ಗೊತ್ತಾ. ಉತ್ಸೀದೇ ಇರಿಮೇ ಲೋಕಾಹ ನಕುರಿಯಾಂ ಕರ್ಮ ಚೇದಹಂ ಸಂಕರಸ್ಯಚ ಕರ್ತ ಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಹ. ನಾನು ಕರ್ಮಾಚರಣೆ ಮಾಡದೆ ಹೋಗಿದ್ದರೆ ಇಮೇ ಲೋಕಾಹ ಉತ್ಸೀದೇಹು ಇಡೀ ಲೋಕಗಳು ಹಾಳಾಗಿ ಹೋಗ್ತಿದ್ದೆ ಅಂತ ಹೇಳ್ತಾನೆ ಕೃಷ್ಣ. ಇಡೀ ಲೋಕಗಳು ಹಾಳಾಗಿ ಹೋಗ್ತಾ ಇದ್ದವು, ಮನೆಗಳು ಹಾಳಾಗಿದೆ. ಹಾಗೇನೆ ಅಪ್ಪ ಸಂಧಾನ ಬಿಟ್ಟ ಮಗ ಬಿಟ್ಟ, ಅಪ್ಪ ಹೊಟ್ಟೆಗೆ ಹೋದ ಮಗ ಹೊಟ್ಟೆಗೆ ಹೋದ, ಊಟ ಅಲ್ಲೇ ತಿಂದೋಗ್ಬಿಡಂತ, ನಾನು ಅಲ್ಲೇ ತಿಂದು ಅಲ್ಲೇ ತಿನ್ನು ಅಂತ ಹೇಳ್ಬಿಡ್ತಾನೆ. ಎಲ್ಲ ಅಲ್ಲೇ ತಿಂದ ಮನೆ ಮನೆ ತಿಂದಾಕ್ಬಿಡ್ತಾರೆ, ಯಾವ ಕೆಲಸಕ್ಕೂ ಬರೋದೇ ಇಲ್ಲ. ಏನು ನಿಯಮ ಮಾಡಿದ್ರೆ ಅವನು ಮನಸ್ಸಾಯ್ತು, ಓಹೋ ನಮ್ಮ ತಂದೆ ಇಷ್ಟು ಶ್ರದ್ಧೆಯಿಂದ ಧರ್ಮ ಉಳಿಸಿಕೊಂಡು ಬಂದ, ಎಲ್ಲೋ ತಿನ್ನಬಾರ ಶಾಸ್ತ್ರ ಯಾತಕ್ಕೆ ಹೇಳೋದಿಲ್ಲ. ಅದು ಆರೋಗ್ಯದ ಪ್ರಶ್ನೆ ಮೂಲತಃ. ದೇವರು ಕೊಟ್ಟ ಸಾಧನೆ ದೇಹ ಉಳಿಸ್ಕೋಬೇಕು ಅಂತಿದ್ರೆ ಮೇಂಟೆನೆನ್ಸ್ ಬೇಕಲ್ಲ, ಮೇಂಟೆನೆನ್ಸ್ ಸರಿಯಾಗಿ ಮಾಡಿದ್ರೆ ಮಾತ್ರ ದೇಹ ಉಳಿಯೋದು. ವೆಹಿಕಲ್ಗಳೇ ಉಳಿಯೋದಿಲ್ಲ, ಉಚ್ಚಾಪಟ್ಟೆ ಮಾಡಿಬಿಟ್ರೆ ಉಚ್ಚಾಪಟ್ಟೆ ಉಪಯೋಗಿಸಿ ವೆಹಿಕಲ್ಗಳೇ ಉಳಿಯೋದಿಲ್ಲ, ದೇಹ ಉಳಿಯುತ್ತಾ? ನೀತಿ ನಿಬಂಧನೆ ಇದೆ, ಏಕಾದಶಿ ಆದರೆ ವ್ರತ ಮಾಡಬೇಕು, ವ್ರತ ಉಪವಾಸಗಳನ್ನು ಮಾಡಬೇಕು, ಚಾತುರ್ಮಾಸ ಆದಿಗಳನ್ನು ಮಾಡಬೇಕು, ಮನೆಯಲ್ಲೇ ತಿನ್ನೋ ನಿಯಮವನ್ನು ಮಾಡಬೇಕು, ವಿಹಿತ ಪದಾರ್ಥ ಬಿಡಬೇಕು. ಆಗ ದೇಹ ಒಳ್ಳೆ ಲವಲವಿಕೆಯಿಂದ ಇರುತ್ತೆ, ಆರೋಗ್ಯದ ಪ್ರಶ್ನೆ ಪೂರ್ಣ ಪ್ರಮಾಣದಲ್ಲಿದೆ. ಮುಂದೆ ಅವನು ಸಾಧನೆ ಮಾಡಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ಹೋರಿ ಏನಾಗುತ್ತೆ, ಏನೂ ಇಲ್ಲ. ಚಿಕ್ಕ ವಯಸ್ಸಿಗೆ ನೂರಾರು ರೋಗಗಳು, ಇನ್ನೇನು ಸಾಧನೆ ಮಾಡ್ತಾನೆ ಅವನು. ಈ ದೇಹದ ಆರೋಗ್ಯ ಸರಿ ಇದ್ದಷ್ಟು ಕೂಡ ನಾವು ಬದರಿ ಯಾತ್ರೆಗೆ ಅಂತ ಹೊರಡೋದು. ಕಾರ್ ತಗೊಂಡ್ಬಿಟ್ಟಿದ್ದಾನೆ, ಬದರಿ ಯಾತ್ರೆ ಹೊರಡ್ತಾ ಇದ್ದಾನೆ, ನೋಡ್ತಾರೆ ಕೂತ್ಬಿಟ್ಟಿದ್ದಾರೆ ಜನ, ಭಾರಿ ಖುಷಿ ಆಗುತ್ತೆ. ನೋಡ್ತಾರೆ ಒಂದು ಕಿಲೋಮೀಟರ್ ಹೋಗಿಲ್ಲ, ತಳ್ಳಿ ತಳ್ಳಿ ಶುರು ಮಾಡ್ತಾರೆ ಹಿಂದಕ್ಕೆ. ನೋಡ್ತಾರೆ ಮಹಾರಾಯಣ ಬದರಿ ಯಾತ್ರೆಗಳು ಸಾಕು, ಒಂದು ಜೊತೆ ಬರೋದು ಸಾಕು. ಈ ಬಂದು ಸಿಟಿಯಲ್ಲಿ ಬರೋಲ್ಲ, ಕೊಡೋದನ್ನು ವೆಹಿಕಲ್ ತೊಗೊಂಡು ಬದರಿ ಹೋಗ್ತಾನೆ ಅಂತ ಪುಣ್ಯಾತ್ಮ. ನೀವು ಸುಮ್ಮನೆ ಮನೆಯಲ್ಲಿ ಕುತ್ಕೋ, ಯಾತ್ರೆ ಸ್ಟಾಪ್ ಮಾಡು ಅಂತ ಹೇಳ್ಬಿಡ್ತಾರೆ. ಇಂಥ ಯಾತ್ರೆ ಇಂಥ ಡಲ್ಟಿ ಕಾರ್ ತಗೊಂಡು ತಳ್ಳ ಕಾರದಲ್ಲಿ ಬದರಿ ಹೋಗ್ತೀಯಾ? ಇವತ್ತು ನಮ್ಮ ದೇಹದ ವೈಕುಂಠಕ್ಕೆ ಹೋಗ್ತೇವೆ ನಾವೀಗ, ನೂರಾರು ರೋಗ ಇರೋ ದೇಹ ವೈಕುಂಠಕ್ಕೆ ಹೋಗುತ್ತಾ? ಸಾಧ್ಯ ಇಲ್ಲ. ಕಾರ ಏನ್ ಮಾಡ್ತಾರೆ ಗೊತ್ತೆ, ಕೆಲವು ಸಲ ಬದರಿ ಹೋಗ ಹೊಸ ಕಾರ ಹೊಸ ಬಸ ತಗೊಂಡ್ಬಿಡ್ತಾರೆ. ಯಾಕೆ ಗೊತ್ತೇನು, ಎಷ್ಟು ಬಸ್ ತಂದ್ರು ಬಸ ಮಾಡ್ತಾರೆ ಬೇರೆ, ಪೂರ ಹೊಸ ತಗೊಂಡ್ಬಿಡೋಣ, ಬಂದೇ ಮಾಡಿಬಿಡೋದು ಫಸ್ಟ್ ಕ್ಲಾಸ್, ಬಂದೇ ಮಾಡಿಬಿಡಿ. ಎಷ್ಟಾದ್ರು ದುಡ್ಡು ಬರಲಿ, ಈ ರಿಪೇರಿ ರಿಪೇರಿ ಬರೋದಿಲ್ವೋ? ಎಷ್ಟು ಕಾನ್ಸೆಪ್ಟ್ ಇದೆ. ದೂರ ಪ್ರಯಾಣ ಕೈಗೊಳ್ಬೇಕಾದ್ರೆ ಫ್ರೆಶ್ ಆಗಿರ್ಬೇಕು ವೆಹಿಕಲ್. ಮತ್ತು ವೈಕುಂಠ ಯಾತ್ರೆ ಎಷ್ಟು ದೂರ ಇದೆ, ಅದಕ್ಕೆ ನಾವು ನೂರಾರು ರೋಗ ಇಟ್ಕೊಂಡು ಬಿಟ್ಟು ವೈಕುಂಠ ಯಾತ್ರೆ ಮಾಡಕ್ಕೆ ಹೋದ್ರೆ ಅದು ಆಸ್ಪತ್ರೆ ಯಾತ್ರೆ ಆಗುತ್ತೆ ಹೊರತು ವೈಕುಂಠ ಯಾತ್ರೆ ಆಗಲಿ ಸಾಧ್ಯವೇ ಇಲ್ಲ. ಎಷ್ಟು ದೇಹ ಗಟ್ಟಿರಬೇಕು ಗೊತ್ತಾ? ಯಾವ ರೋಗನೂ ಬರಬಾರದು. ಯಾವ ಬರೋದಿಲ್ಲ, ರೋಗ ಬರದೇ ಇರೋದಕ್ಕೆ ಕಾರಣ ಏನಂತ ಕೇಳಿದ್ರೆ, ನೀವು ಆಹಾರ ನೀರು ಎರಡು ಸರಿ ಇತ್ತು ಅಂದ್ರೆ ರೋಗ ಬರೋ ಚಾನ್ಸಸ್ಸೇ ಇಲ್ಲ. ಆಹಾರದಿಂದ ಎಂಟರ್ ಆಗಬೇಕು, ನೀರಿಂದ ಎಂಟರ್ ಆಗಬೇಕು, ನಿಷಿದ್ಧ ಪದ ಎಂಟರ್ ಆಗಬೇಕು. ಈ ಮೂರು ಪಾಲ್ಯ ಮಾಡಿದ ಅಂತ ಕೇಳಿದ್ರೆ ಏನ್ ಮಾಡಿ ರೋಗ ಬರೋ ಸಾಧ್ಯತೆನೇ ಇಲ್ಲ. ನಮ್ಮದು ಇದೆಲ್ಲ ಯಾರು ಉಪಯೋಗ, ನಮ್ಮ ಉಪಯೋಗಕ್ಕೆ ಮತ್ತೆ ಬೇರೆಯವ್ರ ಉಪಯೋಗಕ್ಕಲ್ಲ, ನಮ್ಮದೇ ದೇಹ, ಅದು ಮೇಂಟೈನ್ ಆಗಬೇಕು. ಅದಕ್ಕೋಸ್ಕರ ಭಗವಂತ ಹೇಳಿಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಜಗತ್ತು ಹಾಳಾಗಿ ಹೋಗ್ತಾ ಇತ್ತು. ಇವತ್ತು ಹಾಗೆ ಇರುತ್ತಾನೆ, ಯಾರೋ ತಿಂತಾರೆ ಏನೋ ಮಾಡ್ತಾರೆ, ಅದು ವಂಶಂಶಿಕ ರೋಗ ಬರುತ್ತೆ. ಅದು ಒಂದು ಹಿಂದೆ ಪರೀಕ್ಷೆ ಮಾಡಿ ನೋಡಿದ್ರೆ ಚಿಕ್ಕ ಹುಡುಗಿ ಅಂತ ಪಾಪ ಕೂಸು ಹುಟ್ಟಿದೆ, ಪರೀಕ್ಷೆ ಮಾಡಿ ನೋಡ್ತಾರೆ ಅದಕ್ಕೆ ಡಯಾಬಿಟಿಸ್ ಆಗಲಿ, ಹುಟ್ಟಿದ ಮಗು ಡಯಾಬಿಟಿಸ್. ಯಾತಕ್ಕೆ ಅಂತ ಹುಡುಕಿದರೆ ಅವರ ತಾತ ಸೇಲ್ಸ್ ಬ್ರೋಕರ್, ಮಗು ಹುಟ್ಟತಾನೆ ಡಯಾಬಿಟಿಸ್ ಬಂದಿದೆ. ಈಗ ಅರ್ಥ ಮಾಡ್ಕೋದು ಅಂದ್ರೆ ನೀವು ಮಾಡಿದ ತಪ್ಪು ವಂಶಕ್ಕೆ ಹೇಗೆ ಬರುತ್ತೆ ಲೆಕ್ಕ ಹಾಕುದು. ಆ ಮಗು ಪಾಪ ಏನೂ ಇಲ್ಲ, ಹುಟ್ಟದಲ್ಲಕ್ಕೆ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಏನು, ಅವ್ರ ಅಪ್ಪ ಮಾಡಿದ್ದಲ್ಲ, ಅವರಪ್ಪ ಮಾಡಿದ್ದು ಬಂದಿದ್ದೀನಿ ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ ಬರುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಮಕ್ಕಳಿಗೆ, ಆ ರೋಗ ಮಾತ್ರ ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ದೊಡ್ಡ ಆಸ್ತಿ ಕೊಡೋ ಮಕ್ಕಳಿಗೆ ಡಯಾಬಿಟಿಸ್ ಕೊಟ್ಟರೆ ನಮ್ಮ ಅಪ್ಪಿಗೆ ಹಾಕ್ರಿ ಡಯಾಬಿಟಿಸ್, ನಮ್ಮ ಅಪ್ಪಿಗೆ ತರಿ ಅಂತಾನೆ ಪಾಪ, ನಮ್ಮ ತಾತಿಗೆ ಇತ್ತು ಅಂತ ರೀ, ನಾನು ಬಂದಾಯ್ತು ರೀ ಅಂದ್ಬಿಡ್ತಾನೆ ಪಾಪ. ಅಂದ್ರೆ ಆಸ್ತಿ ಕೋರ್ಟ್ ಹೋಗಬೇಕು, ಕೋರ್ಟ್ ಕೂಡ ಹೋಗುತ್ತಾಗಲ್ಲ, ಅದಕ್ಕೆ ಬಂದ್ಬಿಟ್ಟಿರುತ್ತಾಗಲಿ ಸಪ್ಲೈ ಆಗ್ತಾನೆ ಇರುತ್ತೆ. ಕೇಳಿರ್ತಾರೆ ಏನು ರೋಗ ಬಂದಿಲ್ಲ ನಿಮಗೆ, ಇಲ್ಲ ಯಾಕೆ, ನಮ್ಮ ತಾತ ಹೇಗೆ ಬದುಕಿದ್ರು, ನಮ್ಮ ಅಪ್ಪ ಹೇಗೆ ಬದುಕಿದ್ರು, ಒಂದು ದಿವಸ ಹೊರಗೆ ತಿಂದವರಲ್ಲ, ಒಂದು ದಿವಸ ಧರ್ಮ ಬಿಟ್ಟವರಲ್ಲ, ಅದರ ಫಲ ನಾವು ಅನುಭವಿಸ್ತಾ ಇದ್ದೇವೆ ಇವತ್ತಿನ ದಿವಸ. ಇವತ್ತು ದೇವರೆಲ್ಲ ಅನುಕೂಲತೆ ಮಾಡಿದ್ದಾನೆ ನಮಗಾಗನಿಸುತ್ತೆ. ನಮಗೆ ಇಷ್ಟ ಇರಲಿ ಬಿಡಲಿ, ನಮ್ಮ ಮಕ್ಕಳು ಸರಿ ಇರಬೇಕು, ಮುಂದೆ ಮೊಮ್ಮಕ್ಕಳು ಸರಿ ಇರಬೇಕು, ವಂಶ ಸರಿ ಇರಬೇಕು ಅನ್ನೋ ಕಾರಣಕ್ಕಾದರೂ ಕೂಡ ಧರ್ಮಾಚರಣೆ ಮಾಡಲೇಬೇಕಲ್ಲ. ನಮಗದು ಜ್ಞಾನನೇ ಇಲ್ಲ, ನಾನು ಐ ಲೈಕ್ ಇಟ್ಟ ಇದು ಇತ್ತಂತ ಮಾಡಿದ್ದೆ ಮಾಡಿದ್ದೆ ತಿಂದಿದ್ದು ತಿಂದಿದ್ದೆ, ಯಾರು ಕೇಳ್ತಾರೆ ಇದನ್ನ? ನಮಗೆ ಕಮಿಟ್ಮೆಂಟ್ ಇದೆ ಅಂತ ಗೊತ್ತೇ ಇಲ್ಲ ನಮಗೆ. ಇಡೀ ಸಮಾಜ ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಒಂದು ಮಗು ಹೀಗಾಯಿತು, ಇನ್ನೊಂದು ಮಗು ಹೀಗಾಯಿತು, ಊರು ಕೆಟ್ಟಿತು, ಸಮಾಜ ಕೆಟ್ಟಿತು, ಇಡೀ ಊರೂರ ರೋಗಿಸ್ತರ ಊರಾಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಕೃಷ್ಣನ ಆಧರಿಸಿದ ಶ್ಲೋಕಗಳನ್ನು ಕೇಳಿಬಿಟ್ರೆ ಭಗವಂತನಾಗಿ ಪೂರ್ಣ ಪುರುಷನಾಗಿ ಕೃಷ್ಣ ಮಾತಾಡ್ತಾ ಇದ್ದಾರೆ. ಅರ್ಜುನ ಉತ್ಸೀದೇವಿ ರಿಮೇ ಲೋಕಾಹ, ಸಂಪೂರ್ಣ ಹಾಳಾಗಿ ಹೋಗ್ತಾ ಇದ್ವು ಅರ್ಜುನ, ಅದಕ್ಕೆ ನಾನು ಹಾಗೆ ಮಾಡ್ತಾ ಇಲ್ಲ, ಮಾಡಬೇಕಾದ್ದನ್ನೇ ಮಾಡ್ತಾ ಇದ್ದೇನೆ. ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾ ಮಿಮಃ ಪ್ರಜಾಹ, ನಾನು ಸಾಂಕರ್ಯವನ್ನು ಮಾಡಿದ ಹಾಗಾಗೋದು. ಸಾಂಕರ್ಯಗಳು ಅಂದ್ರೇನು? ಒಬ್ಬರು ಮಾಡೋ ಕೆಲಸ ಮತ್ತೊಬ್ಬರು ಮಾಡೋದು, ಅವನು ಮತ್ತೊಬ್ಬರು ಮಾಡೋದು. ಅದಕ್ಕೆ ಆಫೀಸ್ಗಳಲ್ಲಿ ಕೇಸ್ ಕರ್ಕೊಂಡು ಇಟ್ಬಿಡುತ್ತೆ, ಆ ಕೆಲಸ ಅವನೇ ಮಾಡಬೇಕು. ಒಂದು ಸಿನಿಮಿಸ್ ಮಾತು ಮಾಡಿ ಗತಿ ಏನಾಗುತ್ತೆ? ಈ ಮಧ್ಯೆ ಈ ಕೆಲಸ ಮಾಡೋದು ಅವನೇ ಮಾಡಬೇಕು. ಅದ್ರದ್ದು ಏನಾಗುತ್ತಾಗ ಲೆಕ್ಕ ಸಿಗುತ್ತ? ಇಲ್ಲಿ ಒಬ್ಬ ದಿವಸಕ್ಕೆ ಒಂದು ಗಂಟೆ ಗಂಟೆ ಯಾರು ಕ್ಯಾಶ್ ಕೊಡ್ತಾ ಹೋಗ್ಬಿಟ್ರೆ ಕೊನೆ ಖಾಲಿ ಆಗಿಬಿಡುತ್ತೆ. ನನ್ಗೆ ಅವತ್ತೇ ಪೂರ್ತಿ ಅವನು ಜವಾಬ್ದಾರಿ ಇರ್ಬೇಕು ಅವನಿಗೆ. ಇವತ್ತೇನು ಮಾಡಿದ್ದೆ ಕೊಡು, ಅಕೌಂಟ್ ಕೊಡು ಪೂರ್ತಿಯಾಗಿ. ಅದು ಭಗವಂತ ಕೊಟ್ಟಿದ್ದಾನೆ. ಇಂತಿಂಥದ್ದು ಇಂತಿಂಥ ಕೆಲಸನೇ ಮಾಡಬೇಕು, ಇಂಥ ಆಶ್ರಮದ ಇಂತಿಂಥ ಕೆಲಸನೇ ಮಾಡಬೇಕು. ಅಕೌಂಟಬಿಲಿಟಿ ಬರುತ್ತೆ. ಇಲ್ದವರು ಏನಾಗುತ್ತೆ ಗೊತ್ತಾ? ಉಪಹನ್ಯಾಮಿ ಸಂಕರಸ್ಥೇಚ ಕರ್ತಾಸ್ಯಾಮ್. ನಾನು ಸಂಕರ್ಯಕ್ಕೆ ನಾನೇ ಕಾರಣನಾಗ್ತೇನೆ. ಸಂಕರವನ್ನು ಸೃಷ್ಟಿ ಮಾಡಿದಾಗತ್ತೆ, ಅದಾಗಬಾರದು. ಅದಕ್ಕೋಸ್ಕರ ನಾನು ಕರ್ತವ್ಯ ಕರ್ಮಗಳನ್ನು ಮಾಡಿ ತೋರಿಸ್ತೇನೆ. ನಾನು ಬಿಟ್ಟು ಜನ ಹಾಳಾದ್ರೂ ನನಗೇನು ದೋಷ ಇಲ್ಲ, ಉದ್ಧಾರ ನನಗೇನು ಸುಖ ಇಲ್ಲ. ನಾನು ಪೂರ್ಣ ಪುರುಷ, ಕೇವಲ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಮಾತ್ರ ಮಾಡ್ತೇನೆ ಅಂತ ಕೃಷ್ಣ ಒತ್ತಿ ಹೇಳುತ್ತಾರೆ. ಈ ಎಕ್ಸಾಂಪಲ್ ಕೊಟ್ಟ ಮೇಲೆ ಇನ್ನೇನು ಮಾಡಕ್ಕೆ ಬರುತ್ತೆ ಯೋಚನೆ ಮಾಡಿ. ಈ ಅರ್ಜುನ ಬೇರೆ ಮಾತಾಡಲಿಕ್ಕೆ ಬರೋದಿಲ್ಲ, ಅವ್ರ ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಬೆಟರ್ ಅಂತ ಹೇಳ್ಕೋಬಹುದು. ಕೃಷ್ಣ ತಂದೆ ಎಕ್ಸಾಂಪಲ್ ಕೊಟ್ಟಾಗ ಏನು ಮಾಡಕ್ಕೂ ಬರೋದಿಲ್ಲ. ಪರಮಾತ್ಮ ಮತ್ತೆ ಹೇಳ್ತಾನೆ, ಅರ್ಜುನ ಸಕ್ತಾಹ ಕರ್ಮಣಿ ಅವಿದ್ವಾಂಸ ಯಥಾ ಕುರುವಂತು ಭಾರತ ಕುರಿಯಾ ವಿದ್ವಾನ್ ತಥಾ ಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ. ವಿದ್ವಾಂಸನು ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕಲ್ಲ. ವಾಕ್ಯ ನೋಡಿ, ಕುರಿಯಾತ್ ವಿದ್ವಾನ್ ತಥಾ ಅಸಕ್ತಃ. ಪ್ರತಿಯೊಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಅವನೇನು ಗೊತ್ತಿಲ್ಲ, ಕರ್ಮಾಚರಣೆ ಮಾಡ್ತಾ ಇರ್ತಾನೆ. ಸಕ್ತಾಹ ಕರ್ಮಣಿ ಅವಿದ್ವಾಂಸ ಯಥಾ ಕುರುವಂತಿ ಭಾರತ. ತಿಳುವಳಿಕೆ ಇಲ್ಲದ ಜನ, ಅದು ಒಂದು ತಿಳುವಳಿಕೆ ಇದೆ, ಕರ್ಮಾಚರಣೆ ಹೀಗೆ ಮಾಡಬೇಕು ಅಂತ ತಿಳುವಳಿಕೆ ಇದೆ, ಅಷ್ಟನ್ನು ಮಾಡ್ತಾ ಇರ್ತಾನೆ. ಜ್ಞಾನಿ ಮಾಡಬೇಕಂತ, ಆ ಜ್ಞಾನಿನ ಹಾಗೇನೆ ಮಾಡ್ಬೇಕಂತ ಅರ್ಥ ಇಷ್ಟೇ. ಅಜ್ಞಾನಿ ಸಂಧ್ಯಾ ವಂದನೆ ಮಾಡ್ತಾನೆ, ಜ್ಞಾನಿ ಸಂಧ್ಯಾ ವಂದನೆ ಮಾಡ್ತಾನೆ. ಅಜ್ಞಾನಿಯೂ ಸತ್ಯ ಹೇಳುತ್ತಾನೆ, ಜ್ಞಾನಿಯೂ ಸತ್ಯ ಹೇಳುತ್ತಾನೆ. ಅಜ್ಞಾನಿಯು ಸ್ನಾನ ಮಾಡ್ತಾನೆ, ಜ್ಞಾನಿಯೂ ಸ್ನಾನ ಮಾಡ್ತಾನೆ. ಆದರೆ ವ್ಯತ್ಯಾಸ ಏನು ಗೊತ್ತಾ? ಮತ್ತೆ ಅವ್ರು ಮಾಡಿದ ನಾವು ಮಾಡೋದಾದ್ರೆ ನಮಗೇನು ಎಕ್ಸಾಂಪಲ್ ಸಿಕ್ತು ಅಂತ ನಮ್ಮ ಯೋಚನೆ ಈಗ. ಅಜ್ಞಾನಿ ಸ್ನಾನ ಮಾಡ್ತಾನೆ, ಜ್ಞಾನಿ ಆದ ನಾವು ಸ್ನಾನ ಮಾಡೋದಾದ್ರೆ ಜ್ಞಾನ ಬಂದಕ್ಕೆ ಅಡ್ವಾಂಟೇಜ್ ತಗೊಂಡಾಗ ಆಗ್ತೀವೀಗ. ಬಿಟ್ಟು ಬಿಟ್ಟರೆ ಅದು ಅಡ್ವಾಂಟೇಜ್ ಅಂತ ನಮ್ಮ ಕಲ್ಪನೆ. ಅಜ್ಞಾನಿಗೂ ಸ್ನಾನ ಮಾಡಲಿ, ನಾವು ಮಾಡಬೇಕಾಗಿಲ್ಲ. ಅವನು ಆರಕ್ಕೆ ಹೇಳ್ತಾನೆ, ನಾವು ಹತ್ತಕ್ಕೆ ಹೇಳೋಣ. ಜ್ಞಾನಿಯಾಗಿದ್ದಕ್ಕೆ ಒಂದೇನಾದ್ರೂ ಬೇಕಲ್ಲ, ಈ ಥರ ಯೋಚನೆ ಮಾಡ್ತೇವೆ. ಭಗವಂತ ಹೇಳ್ತಾನೆ, ಜ್ಞಾನಿಯಾಗಿದ್ದಕ್ಕೆ ಗುರುತು ಇವೆಲ್ಲ ಬದಲಾವಣೆ ಮಾಡ್ಕೊಳ್ಳೋದಲ್ಲ. ಅವನು ಸಕಾಲಕ್ಕೆ ಹೇಳಬೇಕು, ಇವನು ಸಕಾಲಕ್ಕೆ ಹೇಳಬೇಕು. ಅವನು ಸ್ನಾನ ಮಾಡೋಕ್ಕೆ ಇವನು ಸ್ನಾನ ಮಾಡಬೇಕು. ಅವನು ಪೂಜೆ ಮಾಡೋಕ್ಕೆ ಇವನು ಪೂಜೆ ಮಾಡಬೇಕು. ಅವನು ಸತ್ಯ ಇವನು ಸತ್ಯ. ಅವನು ನಮಸ್ಕಾರ ಮಾಡಬೇಕು ದೇವರಿಗೆ, ಇವನು ನಮಸ್ಕಾರ ಮಾಡಬೇಕು. ಆದರೆ ವ್ಯತ್ಯಾಸ ಇಷ್ಟೇ, ಅವನು ತಿಳುವಳಿಕೆಯಿಂದ ಮಾಡ್ತಾನಲ್ಲ, ಇನ್ನು ತಿಳುವಳಿಕೆ ಇದ್ದು ಮಾಡ್ತಾನೆ, ಇದು ಡಿಫರೆನ್ಸ್ ಅಂತ ಹೇಳ್ತಾರೆ. ಕುರಿಯಾದ ವಿದ್ವಾನ್ ತಥಾ ಆಸಕ್ತ, ಪ್ರತಿಯೊಬ್ಬ ವಿದ್ವಾಂಸನು ತಿಳುವಳಿಕೆ ಇದ್ದು ಮಾಡ್ಕೊತಾನೆ, ಇದು ಗ್ರೇಟ್ನೆಸ್ ಹೊರತು ಬೇರೆಯಲ್ಲ. ಸ್ಟೇರಿಂಗ್ ಸುಮ್ಮನೆ ತಿಳಿಸಕ್ಕೂ ಬರುತ್ತೆ, ತಿಳಿಸ್ತಿರ್ಸಕ್ಕೂ ಬರುತ್ತೆ. ಅಜ್ಞಾನ ಸುಮ್ಮನೆ ತಿಳಿಸ್ತಾನೆ, ಜ್ಞಾನ ಅದನ್ನು ಅರ್ಥ ಇದ್ದು ತಿಳಿಸ್ತಾನೆ, ಇದೇ ವ್ಯತ್ಯಾಸ ಅಂತ ಹೇಳ್ತಾರೆ. ಇನ್ನು ಹೇಳೋದಾದ್ರೆ ವೈರನ್ನ ಸಾಮಾನ್ಯನ ಮುಡ್ತಾನೆ, ಎಲೆಕ್ಟ್ರಿಷಿಯನ್ ಮುಡ್ತಾನೆ. ಸಾಮಾನ್ಯ ವ್ಯಕ್ತಿ ತಿಳುವಳಿಕೆ ಇಲ್ಲದೆ ಮುಡ್ತಾನೆ, ಎಲೆಕ್ಟ್ರಿಷಿಯನ್ ತಿಳುವಳಿಕೆ ಇದ್ದು ಮುಡ್ತಾನೆ. ರಿಪೇರಿ ಮಾಡೋದನ್ನು ಮುಟ್ಲೇಬೇಕು ಅವನೀಗ. ತಿಳುವಳಿಕೆ ಇದ್ದೇ ಮುಟ್ಟಿದ್ರೆ ತಾನೇ ಸಾಯ್ತಾನೆ, ತಿಳುವಳಿಕೆ ಇದ್ದು ಮುಟ್ಟಿದ್ರೆ ರಿಪೇರಿ ಮಾಡಿ ಬ್ಯಾಕ್ ಬರುತ್ತೆ. ನಾನು ತುಂಬಾ ದೊಡ್ಡ ಎಲೆಕ್ಟ್ರಿಷಿಯನ್ನು, ನಾನು ಮುಟ್ಟೋದೇ ಇಲ್ಲ ಕರೆಂಟ್ ಅಂತ ಹೇಳಿದ್ರೆ ನಿಮ್ಮ ಮಣ್ಣು ಇನ್ನ ಕರೀತಾರೆ, ಹೋಗಿ ಗತೌಡ ಅಂತ ಕರೀತಾರೆ. ಅವನು ತನ್ನ ಹಿರಿಯ ಎಲ್ಲಿ ತೋರಿಸ್ಬೇಕು? ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ಬೇಕೆ ಹೊರತು ಕರ್ತವ್ಯ ತ್ಯಾಗ ಮಾಡಿ ತೋರಿಸೋದಲ್ಲ. ಅದು ವಿದ್ವಾಂಸರಿಗೆ ದುರುಪಯೋಗ ತಗೊಂಡ್ಬಿಡ್ತಾರೆ. ನಾನು ವಿದ್ವಾಂಸ, ನನಗೆ ಎಕ್ಸೆಂಪ್ಷನ್ನು, ಅದೇನು ಮಾಡೋದೇ ಇಲ್ಲ, ನೀವು ಮಾಡಿ ಅಷ್ಟೇ, ನಾವು ಮಾಡೋದು. ಇದು ದುರುಪಯೋಗ ಮಾಡ್ಕೊಂಡು ಭಗವಂತ ಎಕ್ಸಾಂಪಲ್ ಕೊಡ್ತಾನೆ. ತಂದೆ ದೃಷ್ಟಾಂತ ಕೊಟ್ಟ, ನಾವು ದೊಡ್ಡ ಜ್ಞಾನಿಗಳು ಅಂತ ಹೇಳ್ಕೊಳ್ಳೋರಿಗೆ ಒಂದೇ ಪ್ರಶ್ನೆ, ದೇವರಷ್ಟು ಜ್ಞಾನಿಗಳು ನೀವು ಹಾಗಿದ್ರೆ? ದೇವರೇ ಮಾಡ್ತಾನೆ ಅಂದ ನೀವ್ಯಾಕೆ ಮಾಡೋದಿಲ್ಲ ಹಾಗಿದ್ರೆ? ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ವಿದ್ವಾಂಸರು ತಿಳುವಳಿಕೆ ಇಲ್ಲದೆ ಫಲದ ಆಸೆಯನ್ನು, ವಿದ್ವಾಂಸರ ಒಂದು ದಟ್ಟತನ ಎಲ್ಲಿದೆ ಗೊತ್ತಾ? ಸಕ್ತಾಹ ಕರ್ಮಣಿ ಅವಿದ್ವಾಂಸ ಯಥಾ ಕುರುವಂತಿ ಭಾರತ. ಚಿಕ್ಕ ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಓದ್ತಾರೆ, ಯಾಕೆಂದ್ರೆ ನಾಳೆ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾರೆ, ನಾಳೆ ಬಹುಮಾನ ಇದೆ ನಮಗೆ. ಅದು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ, ಯಾಕೆ? ಚಿಕ್ಕ ಮಕ್ಕಳಿಗೆ ಬಹುಮಾನದಲ್ಲಿ ಕಣ್ಣಿದೆ ಅವರಿಗೀಗ. ಆ ದೊಡ್ಡ ಓದ್ತಾ ಇರ್ತಾರೆ, ಯಾಕೆಂದ್ರೆ ನಾಳೆ ಪ್ರೈಜ್ ಕೊಡ್ತಾರೆ ಅಂತ ಕೇಳಿದ್ರೆ, ಇವತ್ತು ನಿನಗಾರ ಪ್ರೈಜ್ ಕೊಡ್ತಾರೆ, ಅದಿಲ್ಲೇ ಇಲ್ಲ. ಮತ್ತೆ ಯಾಕೆ ಓದ್ಬೇಕು ಇವನು? ಅವನು ಓದಿನ ಮಹತ್ವ ಗೊತ್ತು, ಓದಬೇಕು ಅದಕ್ಕೆ ಓದ್ತೇನೆ ಅಂತ ಹೇಳ್ತಾರೆ. ಅವನು ಪ್ರಯೋಜನ ದೃಷ್ಟಿ ಅವನು ಹೇಳಿದ್ರೆ ಕರ್ತವ್ಯ ದೃಷ್ಟಿಯೂ ಹೇಳ್ತಾನೆ. ಇದು ಡಿಫರೆನ್ಸ್. ಫಲಾಪೇಕ್ಷೆಯಿಂದ ಅಜ್ಞಾನಿ ಕರ್ಮ ಮಾಡ್ತಾನೆ, ಫಲಾಪೇಕ್ಷೆ ಬಿಟ್ಟು ಜ್ಞಾನಿ ಕರ್ಮ ಮಾಡ್ತಾನೆ. ಇದನ್ನು ನಾವು ತೋರಿಸ್ಬೇಕು ಹೊರತು ಕರ್ಮ ಬಿಟ್ಟು ತೋರಿಸಬಾರದು, ಫಲಾಪೇಕ್ಷೆ ಬಿಟ್ಟು ತೋರಿಸ್ಬೇಕು ಅಂತ ಭಗವಂತ ಹೇಳ್ತಾರೆ. ಜ್ಞಾನಿಯ ದೊಡ್ಡಸ್ಥಿಗೆ ತೋರಬೇಕಾದದ್ದು ಫಲ ಬಿಡೋದ್ರಲ್ಲೇ ಹೊರತು ಕರ್ಮ ಬಿಡೋದ್ರಲ್ಲಿ ಅಲ್ಲ. ಇದರ ವಿವರಣೆಗಳು ತುಂಬ ಉಂಟು. ಈ ನಾಳೆ ದಿವಸ ಮಂಗಳ, ನಾಳೆ ಸಹ ಪ್ರವಚನ 6:30 ಪ್ರಾರಂಭ. ಇವತ್ತು 6 ದಿವಸ 7, ನಾಳೆ ಮಂಗಳ ಆದರೆ 6:30 ಪ್ರಾರಂಭವಾಗಿ 8:00 ಕಾರ್ಯಕ್ರಮ ಮುಗಿಯುತ್ತೆ. ಈ ಸಲ ಮೂರನೇ ಮುಗಿಯುವ ಸಂಭವ ಇಲ್ಲ, ಆದರೆ ಪ್ರತಿ ವರ್ಷಕ್ಕೆ ಪ್ರತಿ ಸತ್ತಿಗಿಂತ ಭಾರಿ ವಾಸಿ. ಪ್ರತಿ 8 ಶ್ಲೋಕ ಆಗ್ತಿತ್ತು, ಈ ಸತಿ 8 ಶ್ಲೋಕ ಆಗಿಲ್ಲ. ಸುಮಾರು 30 ಮೇಲೆ ಆಗಿದೆ ಹೆಚ್ಚು ಕಡಿಮೆ. ನಾಳೆ ಹೊತ್ತಿಗೆ ನಾವು ಹೆಚ್ಚು ಕಡೆ 30 ದಾಟಿ ಬಿಡ್ತೇವೆ. ಆದ್ದರಿಂದ ಸಾಕಷ್ಟು ಪ್ರೋಗ್ರೆಸ್ ಇದೆ ಈ ಸಲ. ಇನ್ನು ಮುಂದಿನ ಸಲ ಇನ್ನೂ ಹೆಚ್ಚು ಬೇಗವಾಗಲು ಸಾಧ್ಯವಾಗುತ್ತೆ. ನಾಳೆ ಮೂಲಭೂತವಾದ ಕೆಲವು ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಮೂಲಭೂತ ಕೆಲವು ಪ್ರಶ್ನೆಗಳು, ಅತಿ ದೊಡ್ಡ ಪ್ರಶ್ನೆ, ನಾವು ಯಾರ ಮಾತು ಕೇಳಬೇಕು? ಕನ್ಫ್ಯೂಷನ್ ನಮಗೀಗ. ಒಬ್ಬೊಬ್ಬರು ಮಾತಾಡ್ತಾರೆ, ಸಾವಿರ ಮತ್ತವರು ಮಾತಾಡ್ತಾರೆ, ಯಾರ ಮಾತು ಫೈನಲ್ ಕೇಳಬೇಕು, ಯಾರ ಮತ ಫೈನಲ್ಲು? ನಾಳೆ ಭಗವಂತ ಬಾಯ್ಬಿಟ್ಟು ಆ ಮಾತನ್ನು ಹೇಳ್ತಾನೆ. ಅದು ಅದರೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ. ನಾಳೆ ಸರಿಯಾಗಿ 6:00 ಪ್ರಾರಂಭ ಮಾಡಿ 8:00 ಈ ಭಗವಂತನ ಮತದ ವಿಚಾರ ಎನ್ನುವುದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.